यदितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायित प्रभ हरिकथामृत सार गुरुगण करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು ಆದರದಿ ಕೇಳುವುದು ಜೀವ ಪ್ರಕರಣ ಸಂಧಿಯಲ್ಲಿ ಆ ಜೀವ ಜೀವದ ಆ ಒಂದು ಪರಿಮಾಣ ಎಷ್ಟು ಎಲ್ಲಾ ಜೀವಗಳಿಗೂ ಎಷ್ಟು ಎಷ್ಟು ಒಂದು ಅಣು ಅಷ್ಟೇ ಜೀವ ಅಣುಕ್ಕಿಂತ ಅತ್ಯಂತ ಸೂಕ್ಷ್ಮವಾದದ್ದು ಜೀವ ಬ್ರಹ್ಮಾದಿ ಜೀವ ಜೀವರು ಅಷ್ಟೇ ಅಂತ ಹೇಳಿ ಅಲ್ಲಿ ಏನ್ ವಿಶೇಷ ಅಂದ್ರೆ ಅಲ್ಲಿ ಇರುವಂತ ದೇವರ ಅಲ್ಲಿ ಏನ್ ವಿಶೇಷ ಆ ಒಂದು ಅತೀ ಸೂಕ್ಷ್ಮ ಆ ಒಂದು ಪ್ರದೇಶದಲ್ಲಿನೂ ಜೀವ ದೇವ ಎಷ್ಟು ರೂಪದಿಂದ ಇದ್ದಾನೆ ಎಷ್ಟು ಅನಂತ ಅನಂತ ರೂಪದಿಂದ ಅಲ್ಲೇ ಇದ್ದಾನಂದ್ರೆ ಅಲ್ಲಿ ಇರುವಂತ ಸ್ವರೂಪೇಂದ್ರಿಯಗಳು ಇರುತ್ತ ಇಲ್ಲಿ ನಮ್ಮ ಸ್ಥೂಲ ದೇಹದಲ್ಲಿ ಏನೇನೆಲ್ಲ ಅಂತೀವೋ ಎಲ್ಲವೂ ಅಲ್ಲಿ ಇರುತ್ತ ಅಷ್ಟು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳಿ ಇಲ್ಲಿ ಇನ್ನೂ ಕೆಲವು ವಿಶೇಷಗಳನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಇಂಟ್ರೊಡಕ್ಷನ್ ತರ ಹಿಂದೆ ಕ್ಲಾಸ್ ನೋಡಿದ್ದೀವಿ. ಈ ಪದ್ಯ ಹೀಗಿದೆ: ಜೀವನಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವ ಮಾಸಿ ಅನಂತ ರೂಪದಿ ಯಾವದ ವಯವಗಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ ಕಾವ ಕರುಣಾಳುಗಳ ದೇವ ಈ ಜಗತ್ರಯವ ಈ ಜಗತ್ರಯ ಮೂರು ಮೂರು ಲೋಕಗಳು ಅಂತರ ಜಗತ್ರಯ ಅಂದ್ರ ಎಲ್ಲರನ್ನು ಅಲ್ಲಿ ಇರುವಂತ ಜೀವ ರಾಶಿಗಳನ್ನ ಕಾವ ರಕ್ಷಣೆ ಮಾಡುವ ಕರುಣಾಳುಗಳ ದೇವನು ಅಂತ ಕರುಣಾಳುಗಳ ದೇವನು ಅಂತ ಇಲ್ಲಿ ಹೇಳುವಾಗ ಕರುಣಾಳುಗಳ ದೇವ ಅಂದ್ರ ಕರುಣಾಳುಗಳು ಅಂದ್ರ ಕರುಣಾಳುಗಳು ಎಲ್ಲರೂ ನಮ್ಮ ಗುರು ಪರಂಪರ ಎಲ್ಲ ತೆಗೆದುಕೊಂಡು ಕೊನೆಯಲ್ಲಿ ಆ ವಾಯುದೇವರು ಲಕ್ಷ್ಮೀ ದೇವಿ ತನಕವು ಕರುಣಾಳು ಎಲ್ಲರೂ ಕರುಣದಿಂದಲೇ ಎಲ್ಲರೂ ಮಾಡ್ತಾರ ಅವ್ರಿಗೆ ಯಾಕೆಂದ್ರೆ ನಮ್ಮಿಂದ ಅವ್ರಿಗೆ ಯಾವ ಪ್ರಯೋಜನವೂ ಇಲ್ಲ. ಇಂಥ ಕರುಣಾಳುಗಳಿಗೇನೋ ಅವನು ದೇವ ಅವನಲ್ಲಿ ಇದು ದೇವ ಲಕ್ಷಣ ದೇವ ಅಂದ್ರೆ ದೇವ ಅಂಬೋ ಶಬ್ದಕ್ಕೇನೋ ನಾವು ಅನೇಕ ಅರ್ಥಗಳನ್ನು ನೋಡಿದ್ದೀವಿ. ದೇವ ಅಂದ್ರೆ ಆ ಒಂದು ಪ್ರಕಾಶ ರೂಪನಾಗಿರುವವನು ಎಂಬುದು. ಇಲ್ಲಿ ದೇವ ಶಬ್ದವನ್ನ ಯಾಕೆ ಬಳಸಿದ್ದಾರಂದ್ರೆ ಆ ಜೀವದಿಂದ ಆಗಬೇಕು ನಮ್ಗೆ ಕೆಲಸಗಳು ವ್ಯಾಪಾರಗಳು ಆಗಬೇಕು. ಸೊ ಅವನನ್ನ ದೇವ ಅಂತ ಕರೆಯುವ ಮೂಲಕವಾಗ ಆ ಕಾಂತಿ ರೂಪ ಜೀವ ರೂಪವಾಗಿದ್ದಾನೆ ಕ್ರೀಡಾ ರೂಪವಾಗಿದ್ದಾನೆ. ಆ ದೇವ ಅಂಬೋ ಶಬ್ದಕ್ಕೆ ವ್ಯವಹಾರ ಅಂತನೂ ಅರ್ಥ ವ್ಯವಹಾರ ಸ್ವಪ್ನ ಕಾಂತಿ ಅಂತ ಅನೇಕ ಅರ್ಥಗಳು ಉಂಟು. ಎಲ್ಲದೂ ವ್ಯಕ್ತ ಆಗಬೇಕು. ಸೊ ಈ ಕರುಣಾಳುಗಳು ಎಲ್ಲಾ ಈ ದೇವತೆಗಳಿಗೆ ಆ ದೇವನಾದವನು ಅಂತ ಒಂದು ಇನ್ನೊಂದು ಅರ್ಥ ಕರುಣಾಳುಗಳ ದೇವನು ಅಂದ್ರೆ ದೇವರು ಕರುಣಾಮಯ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರಿಗೆ ಎಲ್ಲವನ್ನೂ ಅವನು ಕೊಡ್ತಾನ. ಕರುಣಾಳುಗಳ ದೇವ ಅಥವಾ ಕರುಣಾಳುಗಳು ದೇವತೆಗಳು ಅದು ನೋಡಿದ್ದೀವಿ. ಕರುಣಾಳುಗಳ ದೇವನು ಈ ಜಗತ್ತಿನ ಕಾವ ಅಂತ ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ಏನೇನಿದೆ ವಿಶೇಷ ಜೀವದಲ್ಲಿ ಅಂತ ಹೇಳುವಾಗ ಇದಕ್ಕೆ ಎರಡೂ ರೀತಿಯಾಗಿನೂ ಕಾಮೆಂಟ್ರಿ ಇದೆ. ಅಂದ್ರೆ ನಾವು ಪ್ರಸಿದ್ಧವಾಗಿ ಜೀವನಲ್ಲಿ ಇರುವಂತ ಆ ಜೀವದ ಒಳಗೆ ಇರುವಂತ ಬಿಂಬ ಅಂದ್ರೆ ಜೀವ ಬಿಂಬ ಅಂತ ಕರಿತೀವಿ. ಬಿಂಬ ಅಂಬೋದು ಎಲ್ಲದಕ್ಕೇನೋ ಬರುತ್ತೆ. ಬಿಂಬ ಅಂಬೋದು ಸ್ಥೂಲ ದೇಹದಲ್ಲಿ ಇರುವಂತ ಅಗ್ರೇಷನಿಗೇನೋ ಬಿಂಬ ಅಂತ ಕರಿತೀವಿ ನಾವು. ಆ ಒಂದು ವಾಸನಾಮಯವಾಗಿರುವಂತ ವಾಸನಾ ಬಿಂಬ ಅಂತ ಕರಿತೀವಿ. ಹೀಗೆ ಬಿಂಬ ಶಬ್ದವನ್ನ ಅನೇಕ ರೀತಿಯಿಂದ ನಾವು ಬಳಸ್ತೀವಿ. ಸೊ ಇಲ್ಲಿ ಜೀವ ಬಿಂಬ ಅಂತ ಹೇಳುವಾಗ ಆ ಸ್ವರೂಪ ದೇಹದಲ್ಲಿ ಇರುವಂತ ಭಗವಂತನ ರೂಪಗಳು. ನಾವು ಪ್ರಸಿದ್ಧವಾಗಿ ಇದನ್ನ ತಗೊಂಡಾಗ ಮೂಲೇಶ ಅಗ್ರೇಶ ಪ್ರಾದೇಶ ಅದು ಜೀವನ ಹೃದಯದಲ್ಲಿ ಇರುವಂತ ರೂಪ ಅಂತಕೊಂಡು ಆಮೇಲೆ ಜೀವಾಕಾರ ಜೀವದ ಜೀವಾಕಾರ ಅಂತ ಹೇಳುವಾಗ ಜೀವಾಕಾರ ಅಂದ್ರೆ ಒಂದು ಜೀವದ ಆಕಾರ ಅಂತಕೊಂಡ್ರೆ ಶೇಪು ಬರುತ್ತೆ ಸೈಸು ಬರುತ್ತೆ ಎರಡು ಬರುತ್ತೆ. ಸೊ ಜೀವಾಕಾರ ರೂಪ ಅಂತ ಒಂದು ಅರ್ಥ ಆದ್ರೆ ಜೀವದಲ್ಲಿ ವ್ಯಾಪ್ತವಾಗಿ ತುಂಬಿರುವಂತ ಜೀವಾಕಾರ ರೂಪ. ಹೀಗೆ ನಾಲ್ಕು ರೂಪಗಳನ್ನ ಪ್ರಸಿದ್ಧವಾಗಿ ಹೇಳ್ತೀವಿ. ಇನ್ನೊಂದು ಕಡೆ ಕಾಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರಂದ್ರೆ ನಾಲ್ಕು ರೂಪ ಅಂತಿಲ್ಲ, ಇದು ನಾಲ್ಕು ಟೈಪ್ಸ್ ಆಫ್ ರೂಪ ಅಂತಾನು ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂದ್ರೆ ಜೀವ ಅಲ್ಲಿ ಬಿಂಬನಲ್ಲಿ ಇರುವಂತ ಎಷ್ಟು ರೂಪಗಳು ಬಿಂಬನಲ್ಲಿ ಇದ್ರ ಬಿಂಬನಲ್ಲಿ ಇರುವಂತ ರೂಪಗಳು ಅಂದ್ರ ಅಲ್ಲಿ ಒಂದು ಪ್ರಾಣೇಶ ದಾಸರು ಒಂದು ಸುಳಾದಿ ಮಾಡಿದ್ದಾರೆ.
ದೇವರು ಈ ದೇಹದಲ್ಲಿ ನಾವು ಹೇಳ್ತೀವಿ ಅನಂತಾನಂತ ರೂಪದಿಂದ ದೇವರು ಇದಾನೆ ಅಂತ ನಾವು ಬಳಸ್ತೀವಿ. ಅಂದ್ರೆ ಒಂದು ರೂಪದೊಳ್ಳು ಅನಂತ ರೂಪಗಳು ಇದೆ ಅಂತ. ಅಂದ್ರೆ ಅನಂತ ಇದ್ರೂ ಎಷ್ಟು ವ್ಯಕ್ತ ಮಾಡಿದಾನೆ ಅವನು, ಎಷ್ಟು ಈ ಮನುಷ್ಯ ಜೀವರಲ್ಲಿ ಅವನು ಎಷ್ಟು ರೂಪಗಳನ್ನ ವ್ಯಕ್ತ ಮಾಡಿದಾನೆ ಅಂದ್ರೆ ಅಲ್ಲಿ ಹೇಳ್ತಾರೆ ನರರೊಳಗೆ ಅಂತ ಅವ್ರು ಬಳಸ್ತಾರೆ. ಮನುಷ್ಯರೊಳಗೆ ಅಂದ್ರೆ ದೇವರು ಅನಂತ ಅನಂತ ರೂಪ ಅಂದ್ರೆ ಇಷ್ಟು ಅಂತ ನಂಬರ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನರರೊಳಗೆ ಅಂತ ಬಳಸಿದ್ದಾರೆ. ನರರೊಳಗೆ ಅಂದ್ರೆ ನಮ್ಮ ಮನುಷ್ಯರು, ಈ ಸಾಧನಾ ವರ್ಗದಲ್ಲಿ ಇರುವಂತ ಈ ಮನುಷ್ಯ ದೇಹದಲ್ಲಿ ಬಂದವರು ಎಷ್ಟು ನೋಡಬಹುದು, ಎಷ್ಟು ಇದಾನ ಅವನು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಅದು 2,109,000 ರೂಪಾಸ್ ಅಂತ ಕೊಟ್ಟಿದ್ದ ಸ್ವರೂಪದ. ನಾವು ಮತ್ತೆ ದೇಹದೊಳಗೆ ನರಸಿಂಹ ರೂಪಗಳು ನೋಡಿದೀವಿ. ನರಸಿಂಹ ರೂಪಗಳು ಬಂದಾಗ ನರಸಿಂಹ ರೂಪಗಳು 80,000 ರೂಪಗಳನ್ನ ನಾವು ಸಂಧಿಯಲ್ಲಿ ಏಳನೇ ಸಂಧಿಯಲ್ಲಿ ನಾವು ನೋಡಿದ್ದೀವಿ. ಭಗವಂತನ ರೂಪಗಳು 80,725 ರೂಪ ನರಸಿಂಹ ರೂಪ ಅಂತ. ಅದು ಜಸ್ಟ್ ನರಸಿಂಹನಾಗೆ ಅವನು ತೋರಿಸಿ ಆ ಏನು ಆತ್ಮ ಅಂತ ಕರೆಸಿ ಆ ಕರ್ಣಿಕೆಯಲ್ಲಿ ತೋರುವಂತ ನಾರಾಯಣನ ಆತ್ಮ ಅಂತನು ಕರೀತಾರೆ, ನರಸಿಂಹ ಅಂತನು ಕರೀತಾರೆ. ಅದನ್ನ ಆ ಪದ್ಯದಲ್ಲಿ ಏಳನೇ ಸಂಧಿಯಲ್ಲಿ ನಾವು ನೋಡಿದೀವಿ. 80,725 ರೂಪ ಅಂತ ಅಲ್ಲಿ ನರಸಿಂಹ ರೂಪವನ್ನು ಮಾತ್ರ ನೋಡಿದೀವಿ. ಗಣೇಶದಾಸ ಸುವಾದಿಯಲ್ಲಿ ಸ್ವರೂಪ ದೇಹದಲ್ಲಿ ಇರುವಂತದಕ್ಕೆ ಇಷ್ಟೊಂದು ಕೊಡ್ತಾರ, 2,109,000 ರೂಪಗಳು ಅಂತ ಅವರು ಕೊಟ್ಟು ಆಮೇಲೆ ಒಂದೊಂದಕ್ಕೇನು ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇನ್ನೂ ಆಮೇಲೆ ಭಗವಂತನ ಇಚ್ಛಾವರಣ ಅಂತ ಹೇಳಿ ಇಚ್ಛಾವರಣದಲ್ಲಿ ಇರುವಂತಹ ರೂಪ. ಸೊ ಹೀಗೆ ಅವರು ಒಂದು ಲಿಸ್ಟ್ ತರ ದೊಡ್ಡ ಲಿಸ್ಟ್ ಒಂದು ಸುಲಾದಿನೇ ಕೊಟ್ಟು ಬಿಟ್ಟಿದ್ದಾರೆ. ಸುಲಾದಿ ಕೊಟ್ಟು ಈ ಕಳೆಯವರ ಎಷ್ಟು ಕಳೆಯವರದ ಈ ದೇಹ ಎಷ್ಟು ಇದೆ ಅಂತ ಅನ್ನಮಯ ಕೋಶ ತನಕ ಈ ಸ್ಥೂಲ ದೇಹದಿಂದ ತಕೊಂಡು ಹೋಗಿ ಎಷ್ಟು ರೂಪಗಳಿದೆ ಅಂತ ಟೋಟಲಿ 26 ಕಳೆಯವರ ಅಂತ ಹೇಳ್ತಾರೆ. ನಾವು ಪ್ರಸಿದ್ಧವಾಗಿ 4 ಇಟ್ಟುಕೊಳ್ತೀವಿ, ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಸ್ವರೂಪ ದೇಹ ಅಂತ 4. ಅಲ್ಲಿ 4 ಇರುವಂತ ಇನ್ನರ್ ಡಿವಿಷನ್ಸ್ ಎಲ್ಲ ತಕೊಂಡು ಅವರು ಸುಮಾರು 26 ಕೊಟ್ಟಿದ್ದಾರೆ. 26 ಸ್ಥಾನ ಅಂದ್ರೆ ಇನ್ನು ಇರ್ಬೋದ ಏನೋ ಗೊತ್ತಿಲ್ಲ. 26 ಎಷ್ಟೆಷ್ಟು ಒಂದೊಂದಲ್ಲಿ 26 ಏನೋ ನಂಬರ್ ತರ ಒಂದೊಂದಲ್ಲಿ ಎಷ್ಟೆಷ್ಟು ಭಗವಂತನ ಈ ರೂಪಗಳಿದೆ. ಇದು ಎಲ್ಲವೂ ಎಲ್ಲಿ ಇದೆ ಅಂದ್ರೆ ಈ ಸ್ವರೂಪದಲ್ಲೇ, ಸ್ವರೂಪದ ಒಳಗೇನೆ ಇಷ್ಟು ರೂಪಗಳು ಭಗವಂತ ಇಟ್ಟಿದ್ದಾನೆ ಅಂತ. ಆ ಇಟ್ಟು ಆ ಒಂದು ಅಂಶದಿಂದ ಹೊರಗೆ ಬಂದು ಆ ಅಂಶದಿಂದ ಅಂದ್ರೆ ಫಸ್ಟ್ ಹೇಳೋದು ಏನಂದ್ರೆ ನಾರಾಯಣ ರೂಪ ಮೋಕ್ಷದಲ್ಲಿ ನಾವು ಕಾಣುವಂತ ರೂಪ ನಾರಾಯಣ ರೂಪ, ನಮ್ಮ ಸ್ವರೂಪದಲ್ಲಿ ಇರುವಂತ ನಾರಾಯಣ ರೂಪ ಅಂತ ತಕೊಂಡು ಈ ಒಂದು ಸಂಸಾರದಲ್ಲಿ ಬರುವಾಗ ಅಲ್ಲಿ ಶ್ವೇತ ದ್ವೀಪದಲ್ಲಿ ಇರುವಂತ ಆ ವಾಸುದೇವ ಆ ನಾರಾಯಣನಿಂದ ವಾಸುದೇವ ಅಂತ ಹೊರಟು ಬರ್ತಾನಂತೆ. ಹೊರಟು ಬಂದು ಈ ಜೀವನಲ್ಲಿ ಇರುವಂತ ಆ ಜೀವದ ಒಳಗೆ ಇರುವಂತ ವಾಸುದೇವ ರೂಪ ಜೊತೆಯಲ್ಲಿ ಸೇರ್ಕೊಳ್ತಾನಂತೆ. ಸೇರ್ಕೊಂಡು ಅಂದ್ರ ವಾಸುದೇವ ರೂಪ ಎಲ್ಲಿ ಇದೆ ಜೀವನಲ್ಲಿ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರ ವಾಸುದೇವ ವಿಷ್ಣು ಎರಡು ಬಳಸ್ತಾರ. ಇದು ಎಲ್ಲಿ ಇದೆ ಅಂದ್ರೆ ಇದನ್ನೇ ಅಂತರಾತ್ಮ ಅಂತ ಆತ್ಮ ಅಂತ ನೋಡಿದೀವಿ. ಆತ್ಮ ಅಂತ ಇರೋದು ಆ ಒಂದು ಕರ್ಣಿಕಾಸ್ಥಿತ ಕರ್ಣಿಕೆ ಆ ಒಂದು ತಾವರೆ ಅಂತ ತಕೊಂಡ್ರೆ ತಾವರೆಯಲ್ಲಿ ಆ ಸೆಂಟರ್ಲಿ ಒಂದು ಗುಂಡಾಗಿ ಒಂದು ಇರುತ್ತಲ್ಲ ಒಂದು ಯೆಲ್ಲೋಯಿಶ್ ಕಲರ್ಲಿ ಒಂದು ಇರುತ್ತಲ್ಲ ಅದನ್ನ ಕರ್ಣಿಕಾ ಅಂತ ತಕೊಂಡು ಆ ಕರ್ಣಿಕಾಸ್ಥಿತ ಅಲ್ಲಿ ಸ್ಥಿತನಾಗಿ ಇರುವಂತ ರೂಪವನ್ನ ಆತ್ಮ ಅಂತನೂ ಕರೀತಾರೆ. ಅದು ನಾರಾಯಣ ರೂಪ, ನಾರಾಯಣನಿಂದ ಬಂದ ರೂಪ. ಅಲ್ಲಿ ಯಾರು ಬಂದಿದ್ದಾರೆ ಅಂದ್ರೆ ನರಸಿಂಹ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತಕೊಳ್ಳೋದು ಅಂತರಾತ್ಮ ಅಂತ ತಕೊಳ್ಳಾಗ ಅಂತರಾತ್ಮ ಅಂದ್ರೆ ಲಾಸ್ಟ್ ಕ್ಲಾಸ್ ನೋಡಿದೀವಿ ಅಂತರಾತ್ಮ ಅಂತ ಅಲ್ಲೇ ಇದ್ದು ಅವನು ಪ್ರೇರಣೆ ಮಾಡುತ್ತಾನೆ ಅಂತ ನೋಡಿದೀವಿ. ಈ ಪ್ರೇರಣೆ ಮಾಡುವಂತ ಈ ಒಂದು ಅಂತರಾತ್ಮ ರೂಪವನ್ನ ವಿಷ್ಣು ಅಂತ ಕರೀತಾರೆ. ವಿಷ್ಣು ಅಥವಾ ವಾಸುದೇವನ್ನು ತಗೋಬಹುದು ನಾವು. ಆ ವಿಷ್ಣು ರೂಪ ಎಲ್ಲಿ ಇದೆ, ಪ್ರೇರಕ ರೂಪ ಎಲ್ಲಿ ಇದೆ ಅಂದ್ರೆ ಅಲ್ಲಿ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಒಂದು ಅವರು ಜೀವ ಸಚ್ಚಿದಾನಂದ ಸ್ವರೂಪ ಶರೀರ ಅಂತ ಒಂದು ಸುಳಾದಿ ಬಿಗಿನ್ ಆಗತ್ತೆ. ಸುಳಾದಿಗೆ ಹೆಸರು ಪ್ರತ್ಯೇಕವಾಗಿ ಕೊಟ್ಟಿಲ್ಲ ಅವರು. ಅದೇ ಇದು ಉಪಾಸನಾ ಭಾಗ ಸುಳಾದಿಯಲ್ಲಿ ಬರುತ್ತೆ. ಅಲ್ಲಿ ಇರೋವಾಗ ಅವ್ರು ಏನ್ ಹೇಳ್ತಾರಂದ್ರೆ ಈ ಅಂತರಾತ್ಮ ಮೂರ್ತಿ ಜೀವದ ಸ್ವರೂಪದಂತೆ ಇಪ್ಪುದು ಅಂತ ಹೇಳ್ತಾರೆ. ಇದು ಏನ್ ಹೇಳ್ತಾರಂದ್ರೆ ಈ ಅಂತರಾತ್ಮ ಎಂಬ ಪ್ರೇರಣೆ ಮಾಡುವಂತ ಈ ರೂಪ ಎಲ್ಲಿ ಇದೆ, ಯಾವ ತರ ಇದೆ ಅಂದ್ರೆ ಸ್ವರೂಪದಂತೆ ಇದೆ ಅಂತ. ಅಂದ್ರೆ ಇಲ್ಲಿ ಸ್ವರೂಪದಂತೆ ಇದೆ ಅಂದ್ರೆ ಸ್ವರೂಪದಂತೆ ಅಂದ್ರೆ ಸ್ವರೂಪದ ಆಕಾರವು ಬರುತ್ತೆ. ಶೇಪ್ ಶೇಪ್ ಇಸ್ ಡಿಫ್ರೆನ್ಸ್ ಫ್ರಮ್ ಸೈಜ್. ಶೇಪ್ ಒಂದು ಮಿನಿಯೇಚರ್ ಶೇಪ್ ಇರಬಹುದು ಪ್ರಪೋರ್ಷನೇಟ್ ಆಗಿ. ಸೈಜ್ ಇಸ್ ಎಕ್ಸಾಕ್ಟ್ ವ್ಯಾಪ್ತಿ ಆಗೋದು. ಸೊ ಇದು ಎರಡನ್ನ ಇಲ್ಲಿ ಹೇಳ್ತಾರೆ. ಫಸ್ಟ್ ಆ ಒಂದು ಅಗ್ರೇಶ ಅಂತ ನಾವು ಏನ್ ಹೇಳ್ತೀವೋ ಆ ಅದು ಜೀವಾಕಾರ ಜೀವದ ಸ್ವರೂಪದ ಆಕಾರದಲ್ಲಿ ಇರೋದು, ನಾಟ್ ದ ಸೈಜ್. ಅದು ಇರೋದನ್ನ ಜೀವ ಅಗ್ರೇಶ ಅಂತ ನಾವು ಕರ್ತೇವೆ. ಅದು ನೋಡೋಣ ಈ ಪದ್ಯದಲ್ಲಿ ಬರುತ್ತೆ. ಅದೂ ಇದೆ ಮತ್ತು ಆ ಸೈಸ್ ಅಂಡ್ ಶೇಪ್ ಎರಡೂ ತಗೊಳ್ತಾರೆ. ಅಂತರಾತ್ಮ ಅಂದ್ರೆ ಅಂತರಾತ್ಮ ಅಂಬೋ ರೂಪ ಇಡೀ ಸ್ವರೂಪ ಪೂರ ತುಂಬಿದೆಯಾ ಅಂದ್ರೆ ವಿಷ್ಣು ಅಂಬೋ ಶಬ್ದದಿಂದ ವಿಷಲ್ ವ್ಯಾಪ್ತ ಅಂತ ಹೇಳಿ ಎಲ್ಲಾ ಕಡೆದು ತುಂಬಿ ಇದ್ರನು ಅದು ಒಂದೊಂದು ಕೆಲಸ ಮಾಡುವಾಗ ಒಂದೊಂದು ರೂಪವಾಗ ಕಾಣಿಸ್ತಾ ಬರುತ್ತಂತದ್ದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಅಂತರಾತ್ಮ ಅದಕ್ಕೆ ಅವ್ರು ಕೆಲವಾಗ ಹೇಳ್ತಾರೆ ಅಂತರಾತ್ಮವನ್ನ ಎಲ್ಲಿ ನೋಡೋದು ಅಂದ್ರೆ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ನೋಡಿದರೂ ಅಲ್ಲೆಲ್ಲಿ ಇರುತ್ತಿಪ್ಪುದು ಅಂತ. ಸ್ವರೂಪದಲ್ಲಿ ಎಲ್ಲೆಲ್ಲಿ ಕಾಣೋ ಅಂತಾರೆ, ಅದನ್ನ ನೋಡು ಅಂತಾರೆ. ಕಾಣೋ ಆ ಜೀವರ ಸ್ವರೂಪದಂತೆ ಇಪ್ಪುದು ಕಾಣೋ ಎಲ್ಲೆಲ್ಲಿ ನೋಡಿದರು ಅಂತ ಇಲ್ಲದೆ ನಿತ್ಯ ಅವರವರ ಅಂದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಇದೆ ಅಂತ. ಅಂದ್ರೆ ಸ್ವರೂಪ ತುಂಬಿಕೊಂಡಿರುವಂತ ಅಂತರಾತ್ಮ ರೂಪ ಇದ್ರನು ಅದು ಎಲ್ಲೆಲ್ಲಿ ಆ ಒಂದು ವ್ಯಾಪಾರವನ್ನ ನಿತ್ಯವಾಗಿದೆ ಅನಂತವಾಗಿದೆ ಎಲ್ಲೆಡೆನು ಇದೆ ಅಂತರಾತ್ಮ ಅಂಬೋ ರೂಪ. ಬಟ್ ಅದು ಕಾಣಿಸೋದು ಯಾವುದು ಅಂದ್ರೆ ಬೇರೆ ಬೇರೆಯಾಗಿ ಕಾಣಿಸುತ್ತಂತ. ಒಂದೊಂದು ಅವಯವದಲ್ಲಿ ಒಂದೊಂದು ರೂಪ ಚಲಿಸುತ್ತಾ ಇರುತ್ತಂತ. ಅದನ್ನ ಪರಮಾತ್ಮ ಅಂತ ಅಲ್ಲೇನೆ ಬಂದ್ಬಿಟ್ಟು ಪರಮಾತ್ಮ ಅಂಬೋದು ಚಲಿಸುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆ ಪ್ರತ್ಯೇಕ ಪ್ರತ್ಯೇಕ ಇಂದ್ರಿಯದ ವ್ಯಾಪಾರ ಮಾಡುವಾಗ ಅಲ್ಲಿ ಪ್ರತ್ಯೇಕ ಪ್ರತ್ಯೇಕ ಮತ್ಸ್ಯಾದಿ ಅನೇಕ ರೂಪಗಳು ಜ್ಞಾನಾತ್ಮವಾಗಿ ಕಾಣಿಸುತ್ತೆ. ಅದು ನಮ್ಗೆ ಅವನ್ ಜ್ಞಾನ ಕೊಟ್ಟಾಗ ಅದು ಕಾಣಿಸುತ್ತೆ ಅಂತ. ಅದಕ್ಕೆ ಜ್ಞಾನಾತ್ಮ ಅಂತ ಹೇಳ್ತಾರೆ. ಜ್ಞಾನಾತ್ಮಕ್ಕೆ ಇನ್ನೊಂದು ಏನ್ ಹೇಳ್ತಾರಂದ್ರೆ ಈ ನಮ್ಮ ಇರುವಿಕೆ ಅಸ್ತಿತ್ವ ಅಂತ ಹೇಳ್ತೀವಿ. ನಾನು ಇದ್ದೀನಿ ಎಂಬ ಪ್ರಜ್ಞೆ, ಐ ಎಕ್ಸಿಸ್ಟ್ ಎಂಬ ಪ್ರಜ್ಞೆ, ಅದು ಎಲ್ಲಿ ಬರುತ್ತೆ? ಅಹಂಕಾರ ಅಂತ ನಾವು ಹೇಳ್ತೀವಿ. ಅಹಂ ಎಂಬ ಭಾವ ಸ್ಥೂಲ ದೇಹದಲ್ಲಿ ಬರುತ್ತೆ. ಅದಕ್ಕೆ ಮೂಲತಃ ಅದು ಎಲ್ಲಿ ಇದೆ ಅಂದ್ರೆ ಅದು ಟೇಬಲ್ ಚೇರ್ಗೆ ಬರಲ್ಲ. ಅದು ಆ ಭಾವ ಎಲ್ಲಿ ಬರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಇದು ಭಾವ. ಈ ಭಾವವನ್ನ ಈ ಸ್ವರೂಪದಿಂದ ಬರುವಂತದ್ದು ನಾನು ಇದ್ದೀನಿ ಇದ್ದೀನಿ ಎಂಬ ಭಾವವನ್ನ ಅಲ್ಲಿ ಅನಿರುದ್ಧ ಕೊಡ್ತಾ ಇರ್ತಾನಂತ. ಹೀಗೆ ಆ ಜ್ಞಾನವನ್ನ ಅವನು ಕೊಡ್ತಾ ಇರ್ತಾನಂತ. ಭಾವ ಜ್ಞಾನವನ್ನ ಕೊಡ್ತಾನೆ ಜ್ಞಾನಾತ್ಮ ಅಂತ. ಹೀಗೆ ಅಂದ್ರೆ ಎಲ್ಲಿ ಸ್ಪೆಸಿ ಅಂದ್ರೆ ಏನಾಗತ್ತೆ ಇದು ಸ್ಪೆಸಿಫಿಕ್ ಆಗ ಇಲ್ಲಿ ಇಲ್ಲಿ ಅಂತ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿ ತಾತ್ಪರ್ಯ. ಯಾಕೆಂದ್ರೆ ಅವನು ಮಾಡುವಂತ ಕೆಲಸ ವ್ಯವಹಾರ ಅಂತದ್ದು ಅಂತ ಹೇಳ್ತಾರೆ. ಇಲ್ಲಿ ಅದು ಹೇಳ್ಬಿಟ್ಟು ಇಲ್ಲಿ ಈ ಪದ್ಯದಲ್ಲಿ ಹೇಳಿದರು ನಾವು ಪ್ರಸಿದ್ಧವಾಗಿರೋದು ನಾಲ್ಕನ್ನ ತಕೊಳ್ತೀವಿ. ಜೀವ ಅಂಗುಷ್ಟ ಅಗ್ರಮೂರ್ತಿ. ಅಂಗುಷ್ಟ ಜೀವದ ಅಂಗುಷ್ಟ, ನಮ್ಮ ಅಂಗುಷ್ಟ ಇಲ್ಲ. ಜೀವ ನೋಡಿದೀವಿ. ಜೀವ ಅಂಬೋದು ಒಂದು ಡಾಟ್ ಅಂತ ನೋಡಿದ್ವಿ. ಡಾಟ್ ಅಂತ ಇಟ್ಕೊಳ್ಳೋಣ. ಡಾಟ್ ಅಂತ ಇಟ್ಕೊಂಡ್ರೆ ಆ ಒಂದು ಅಣುವಷ್ಟು ಇರುವಂತ ಜೀವದ ಕೈಯಲ್ಲಿ ಆ ಹೆಬ್ಬೆರಳು, ಆ ಹೆಬ್ಬೆರಳು ಹೆಬ್ಬೆರಳಲ್ಲಿ ಹೆಬ್ಬೆರಳಲ್ಲಿ ಒಂದು ಜಾಯಿಂಟ್ ಇದೆಲ್ಲ ಹೆಬ್ಬೆರಳಲ್ಲಿ ಒಂದು ಆ ಕೀಲು ಅಂತ ಅದಕ್ಕೆ ಕರೀತಾರೆ. ಕೀಲು ಅಂತ ಕಟ್ ಲೈನ್ ತರ ಬರುತ್ತಲ್ಲ, ಆ ವೇರ್ ಯು ಕ್ಯಾನ್ ಬೆಂಡ್ ಸಮ್ ಅಗ್ರಭಾಗ, ಅಲ್ಲಿಂದ ಮೇಲೆ ತನಕ ಇರುವುದು ಅಂಗು ಜೀವನ ಜೀವದದು ಜೀವದ ಹೆಬ್ಬೆರಳು. ಅದೆಲ್ಲ ಅಂಗುಟ ಇದೆ. ಅಂಗುಟದಲ್ಲಿ ಅಗ್ರಭಾಗ ಅಂದ್ರೆ ಫ್ರಮ್ ದ ಕೀಲ್ ದ ಜಾಯಿಂಟ್ ಇಂದ ಸ್ಟಾಪ್ ತನಕ ಅಷ್ಟೇ ಇರುವಂತ ಅಂಗುಟ ಜೀವನ ಅಂಗುಷ್ಟಾಗ್ರ ಅಂಗುಷ್ಟದ ಅಗ್ರಭಾಗದಲ್ಲಿ ಇರುವಂತ ಮೂರ್ತಿ ಅಂತ. ಇದು ಬಂದು ನಾವು ಯೂಶಲಿ ಹೇಗೆ ತಗೊಳ್ತೀವಿ, ಒಂದು ಮೂರ್ತಿ ಇದೆ ಅಂತ ತಗೊಳ್ತೀವಿ. ಇವ್ರು ಏನ್ ಹೇಳ್ತಾರೆ, ಒನ್ ಆಫ್ ದ ಕಾಮೆಂಟೇಟರ್ಸ್ ಏನ್ ಹೇಳ್ತಾರೆ, ದಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಇನ್ ದ ಸೆನ್ಸ್ ಆ ತರ ಇರುವಂತ ಮೂರ್ತಿಗಳು ಅನೇಕ ಇರುತ್ತೆ. ದೇರ್ ಆರ್ ಆಲ್ ಟೈಪ್ಸ್ ಆಫ್ ದೇವರ ಖಂಡ ರೂಪಗಳನ್ನು ಹೇಳ್ತಾರೆ. ದೇವರ ಅಖಂಡವಾಗಿದ್ದನು ಖಂಡ ರೂಪಗಳು ಎಷ್ಟು ಖಂಡ ರೂಪಗಳು ಹೇಗಿರುತ್ತಂತೆ, ಅದು ಬಂದು ಈ ತರ ಇರುವಂತ ಅಷ್ಟೇ ಸೈಜ್ ಇರುವಂತ ರೂಪ ಆ ತರ ರೂಪಗಳು ದೇವ್ರದ ಅನಂತವಾಗಿದೆ. ದಟ್ ವಿ ಕ್ಯಾನ್ ಆಲ್ಸೋ ಕೈಂಡ್ ಆಫ್ ಇಮ್ಯಾಜಿನ್ ಬಿಕಾಸ್ ಅಂಗುಟ ಅಗ್ರ ಮೂರ್ತಿ ಅವನಿದ್ರೆ ಇಟ್ಸ್ ಬಿ ಕಾಲ್ ಮೂಲೇಶ ಅಂತ ಅವನ್ನ ಕರಿತೀವಿ ನಾವು. ಆ ಒಂದು ಕರ್ಣಿಕೆಯ ತುದಿ ಭಾಗ ಕೆಳಗಿನ ಪೆಟಲ್ಸ್ ಜಾಯಿಂಟ್ ಆ ಒಂದು ಪೋರ್ಷನ್ ಆ ಒಂದು ತುದಿಯಲ್ಲಿ ವೇರ್ ಇಟ್ ಆರಿಜಿನೇಟ್ ಆ ಒಂದು ಕೆಳಗೆ ಇರುವಂತ ಒಂದು ರೂಪ ಅದಕ್ಕೆ ಮೂಲೇಶ ಅಂತ ಕರಿತೀವಿ. ಈ ಮೂಲೇಶನೊಳಗೆ ಅನಂತವೂ ಇರುತ್ತೆ, ದೇವರಲ್ಲಿ ಅನಂತವೂ ಇರುತ್ತಲ್ಲ. ಸೊ ಅದೇ ಸಹಿಸಿರುವಂತ, ಅದೇ ಸಹಿಸು ಅಂದ್ರೆ ದೇವ್ರಿಗೆ ಅದೇ ಸಹಿಸು ಅಂತಿಲ್ಲ, ಅಷ್ಟೇ ಅವನು ವ್ಯಕ್ತ ಮಾಡ್ತಾನ, ಆ ತರ ರೂಪಗಳನ್ನ ತೋರಿಸ್ತಾನ. ಈ 2 ಬಿಲಿಯನ್ ರೂಪಗಳಲ್ಲಿ ಕೆಲವು ರೂಪಗಳು ಹಾಗೇನೆ ಇರ್ತವೆ. 2 ಬಿಲಿಯನ್ ರೂಪ, 2 ಬಿಲಿಯನ್ 109 ರೂಪಗಳು ಅಂತ ಕೊಟ್ಟಿದಾರಲ್ಲ, ಕೆಲವು ರೂಪಗಳು ಈ ಸೈಸ್ಲಿ ಕಾಣಿಸ್ತಾ ಇರುತ್ತಂತೆ. ಕೆಲವುದು ಬಂದು ಜೀವನ ಅಂಗುಟ ಮಾತ್ರ ಮೂರ್ತಿ, ಅಂದ್ರೆ ಹೆಬ್ಬೆರಳಷ್ಟು ಸೈಸ್, ಜೀವದ ಸೈಸು, ಜೀವದ ಹೆಬ್ಬೆರಳಿನ ಸೈಸು, ಆ ತರ ಇರುವಂತ ರೂಪ. ನಾವು ಯೂಶ್ಲಿ 1 ಅಂತ ಕೊಡ್ತೀವಿ, ಅದನ್ನ ಅಗ್ರೇಶ ಅಂತ. ಮೂಲೇಶ ಅಂಬುದು ಚಿಕ್ಕದು, ಆ ಕರ್ಣಿಕ ಮೂಲದಲ್ಲಿ ಇರೋದು. ಅಗ್ರೇಶ ಅಂಬುದು ಎಲ್ಲಿ ಇದೆ ಅಂದ್ರೆ ಆ ಒಂದು ಕರ್ಣಿಕೆಯ ಅಗ್ರಭಾಗದಲ್ಲಿ ಇದೆ, ಅಂದ್ರೆ ಟಾಪ್ಲಿ ಇದೆ ಅಂತ ತಗೊಳ್ತೀವಿ. ಇವರು ಇನ್ನೊಂದು ಹೇಳ್ತಾರೆ, ಆ ತರ ಮೂರ್ತಿಗಳು, ಟೈಟ್ ಇರುವಂತ ಮೂರ್ತಿಗಳು, ಅದು ಹೇಗಿದೆ ಅಂದ್ರೆ ಇವ್ರು ಹೇಳ್ತಾರ ಕಾಮೆಂಟ್ರಿಯಲ್ಲಿ, ಒಂದು ಫಸ್ಟ್ ನೋಡೋವಾಗ ದರ್ಶನ ಹೇಗಿರುತ್ತೆ ಅಂದ್ರೆ ಆ ಮೂಲೇಶ ಇಷ್ಟೇ ಒಂದು ಚಿಕ್ಕದು ಕಾಣಿಸ್ತಾನಂತೆ. ಆ ಚಿಕ್ಕ ಮೂಲೇಶಕ್ಕೆ ಹಿಂಭಾಗದಲ್ಲಿ, ಆ ಹಿಂಭಾಗದಲ್ಲಿ ಅಗ್ರೇಶ ಕಾಣಿಸ್ತಾನೆ. ಅಂದ್ರೆ ಇವ್ರು ಏನ್ ಹೇಳ್ತಾರ, ಆ ಇಡೀ ಕರ್ಣಿಕ ಎಷ್ಟು ಇದೆಯೋ ಅದೇ ಅಗ್ರೇಶ, ಆ ಸೈಸ್ ಅಂತ ಇವ್ರು ಕೊಡ್ತಾ ಇದ್ದಾರೆ. ನಾವು ಬಂದು ಅಗ್ರಭಾಗದಲ್ಲಿ ಇದೆ ಅಂತ ಅದರ್ ಕಾಮೆಂಟ್ರೀಸ್ ಅಲ್ಲಿ ಕೊಟ್ಟಿದ್ದಾರೆ. ಇವರು ಈ ಕಾಮೆಂಟ್ರಿಯಲ್ಲಿ ಬಂದು ಇನ್ನೊಂದು ಕಾಮೆಂಟ್ರಿಯಲ್ಲಿ ಇನ್ನೊಂದು ಮುಖದಿಂದ ಅವ್ರು ನೋಡಿದ್ದಾರೆ, ಇನ್ನೊಂದು ಮುಖದಿಂದ ಹೇಳ್ತಾರೆ. ಅಗ್ರೇಶ ಹೇಗೆ ಕಾಣಿಸ್ತಾನೆ ಅಂದ್ರೆ ಅಲ್ಲಿ ಟಾಪ್ಲಿ ಇರೋದು ಮಾತ್ರಲ್ಲ, ಸೈಸ್ ಅಷ್ಟು ಇರತ್ತೆ ಅಂತ. ಆ ಒಂದು ಅಂಗುಷ್ಟ ಮಾತ್ರ ರೂಪದಿಂದ ಅವನಿದ್ದಾನೆ ಅಂತ ಹೇಳ್ತಾರೆ. ಇದು ಫ್ರಂಟ್. ಆಮೇಲೆ ನಾವು ವಿಶ್ವಲೈಸ್ ಮಾಡಕ್ಕೆ, ಸ್ಥೂಲವಾಗಿ ವಿಶ್ವಲೈಸ್ ಮಾಡ್ಲಕ್ಕೆ, ನಮ್ಮ ಧ್ಯಾನದಲ್ಲಿ ವಿಶ್ವಲೈಸ್ ಮಾಡ್ಲಕ್ಕೆ ಹೇಳ್ತಾ ಇದ್ದೀನಿ. ಬಿಕಾಸ್ ಅದರ್ವೈಸ್ ದೇವರು ಹೇಗೆ ಹಿಂಭಾಗ ಮುಂಭಾಗ ಹೇಗೆ ಕಾಣಿಸ್ತೋ ಗೊತ್ತಿಲ್ಲ. ಅದು ನಮ್ಮ ಕನ್ವೀನಿಯನ್ಸ್, ನಮ್ಮ ಪ್ರಾಕೃತ ದೃಷ್ಟಿಯಿಂದ ಇದು ಫಸ್ಟ್ ಚಿಕ್ಕದಿರುತ್ತೆ, ಚಿಕ್ಕದ ಹಿಂದುಗಡೆ ಅಂಗುಟ ಮಾತ್ರ ಮೂರ್ತಿ, ಅದನ್ನ ಅಗ್ರೇಶ ಅಂತ ಕರೀತಾರೆ. ಅಗ್ರೇಶನನ್ನೇ ನಾವು ಬಂದು ಆ ಒಂದು ಏನು ಜೀವ ಬಿಂಬ ಅಂತಾನು ಕರಿತೀವಿ. ಅವನಿಗೆ ಇರುವಂತದ್ದು ಈ ವಿಶೇಷ ಏನು, ಆ ಅಂಗುಷ್ಟ ಮಾತ್ರ ಮತ್ತೆ ಆ ತಮ್ ಸೈಸ್ ಇರುತ್ತಲ್ಲ ಅದೇ ಆ ಶೇಪ್ ಹೇಗಿರುತ್ತೆ, ಅವನ ಶೇಪ್ ಅದು ಹೇಗಿರುತ್ತೆ ಅಂದ್ರೆ ದ ಶೇಪ್ ನಾಟ್ ದ ಸೈಸ್. ಶೇಪ್ ಹೇಗಿರುತ್ತೆ ಅಂದ್ರೆ ಅದು ಜೀವದ ಆಕಾರ, ಜೀವದ ಶೇಪ್ ಹೇಗೆ, ಜೀವ ನಾವು ಹೇಳ್ತೀವಿ, ಮನುಷ್ಯ ಜೀವ ಇರಬಹುದು, ತೃಣ ಜೀವ ಇರಬಹುದು, ಪಶು ಜೀವ ಇರಬಹುದು ಅಂತ ಹೇಳ್ತೀವ, ಅದೇ ಒಂದು ಶೇಪ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಕಾಗೆ ನೋಡಿದ್ರೆ ಅಲ್ಲಿನೂ ಕಾಗೆ ಶೇಪ್ ಇರುತ್ತೆ ಅಂದ್ರೆ ಇಲ್ಲ, ಕಾಗೆ ಅಂತ ನಾವು ಗುರುತು ಹಿಡಿಯೋದು ಕಾಗೆಯ ಸ್ಥೂಲ ಆಕಾರದಿಂದ, ಒಂದು ಪಕ್ಷಿ ರೂಪದಿಂದ ಅದು ಇರೋದನ್ನ ನೋಡಿ ಅದನ್ನ ಕಾಗೆ ಅಂತ ಹೇಳ್ತೀವಿ. ದಟ್ ಈಸ್ ಪ್ರಾಕೃತ ವಾಟ್ ಎವರ್ ವಿ ಸಿ. ಅದು ಒಳಗೆ ಇರುವಂತ ಅಪ್ರಾಕೃತ ಅದೇ ಕಾಗೆ ಶೇಪ್ಲಿ ಇರುತ್ತೆ, ವಿ ಶೋ ನಾವು ಸ್ಥೂಲ, ದಟ್ ಈಸ್ ಡಿಫ್ರೆಂಟ್. ಕಾಗೆಯ ಕ್ವಾಲಿಟಿ ಇರುವಂತ ಕಾಗೆ ಅಂದ್ರೆ ಕಾಗೆ ಕ್ವಾಲಿಟಿ, ಸ್ಥೂಲ ಕ್ವಾಲಿಟಿ ಇಲ್ಲ. ಅಷ್ಟೇ ಒಂದು ಜೀವ, ಆ ಜೀವನದಲ್ಲಿ ದೇವರ ಜ್ಞಾನ ಎಷ್ಟು ಬರಬೇಕೋ ಅಷ್ಟೇ ಇರುವಂತ ಆ ಒಂದು ಪರ್ಟಿಕ್ಯುಲರ್ ಯುನೀಕ್ ಒಂದು ಶೇಪ್ ಅದು ಹೇಗಿರುತ್ತೆ ಗೊತ್ತಿಲ್ಲ ನಮ್ಗೆ. ಸೊ ನಮ್ಗೆ ಸ್ಥೂಲವಾಗಿ ಇರೋದೇ ಗೊತ್ತಿದೆ. ಸೊ ಹಾಗೇನೆ ನಾವು ನಮ್ಮಗೆ ಇಟ್ಟುಕೊಳ್ಳೋದು ನರರೂಪ, ನಾವು ಮನುಷ್ಯ ರೂಪವನ್ನೇ ಇಟ್ಟುಕೊಂಡು ಅದು ದಟ್ ಈಸ್ ಈಸಿಯರ್ ಫಾರ್ ಅಸ್. ಸೊ ಆ ಶೇಪ್ ನಮ್ಮ ಜೀವದ ಅದೇ ಶೇಪ್ಲಿ ಅದು ಇರುವಂತದ್ದು, ಅದಕ್ಕೆ ಅಗ್ರೇಶ ಅಂತ ಹೇಳ್ತಾರೆ. ಈ ದರ್ಶನವೇ ಆಗಬೇಕು ಅಗ್ರೇಶನ ನಮ್ಗೆ, ಈ ದರ್ಶನನೆ ಆಗಬೇಕು, ಬಿಂಬ ಅಪರೋಕ್ಷ ಆದಾಗ ಈ ದರ್ಶನ ನಮ್ಗೆ ಆಗಬೇಕು ಅಂತ ಹೇಳ್ತೀವಿ. ಸೊ ಇದು ಅಗ್ರೇಶ. ಅಗ್ರೇಶ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಜೀವನ ಅಂಗುಟ ಮಾತ್ರ ಮೂರ್ತಿ, ಜೀವನ ಪ್ರಾದೇಶ ಮೂರ್ತಿ ಅಂತ. ಇನ್ನೊಂದು ಹೇಗಿರುತ್ತೆ ಜೀವದ ಪ್ರಾದೇಶ. ಪ್ರಾದೇಶ ಅಂದ್ರೆ ಏನು ಅಂದ್ರೆ ಹೆಬ್ಬೆರಳು ಮತ್ತು ತೋರು ಬೆರಳು, ಇಂಡೆಕ್ಸ್ ಫಿಂಗರ್ ಅಂಡ್ ಥಂಬ್. ಇದು ದೂರ ಮಾಡಿದ್ರೆ, ಇದು ಜಸ್ಟ್ ಸ್ಟ್ರೆಚ್ ಇಟ್, ನಮ್ ಕೈ ತಗೊಂಡು ನಾವು ಸ್ಟ್ರೆಚ್ ಮಾಡಿದ್ರೆ ಎಷ್ಟು ಬರುತ್ತೆ, ಯೂಶಲಿ ಇಟ್ ಕವರ್ಸ್ ದ ಡಯಾಮೀಟರ್ ಆಫ್ ದ ಕಮಲ ಅಂತ ಹೇಳ್ತಾರೆ. ಸೊ ಅದು ಜೀವದ, ಇದು ನಮ್ಮ ಕೈ ಬೆರಳು ಅದು ಬೇರೆ, ಜೀವಕ್ಕೆ ಎಷ್ಟಿರುತ್ತೆ ಆ ಡಾಟ್ಲಿ ಇರುವಂತ ಕೈಯಲ್ಲಿ ಇರುವಂತ ಹೆಬ್ಬೆರಳು ತೋರು ಬೆರಳು ಅದು ಬಂದು ಇಫ್ ಯು ಸ್ಟ್ರೆಚ್ ಇಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅದು ಹೇಗೆ ಸ್ಟ್ರೆಚ್ ಮಾಡೋದಿಲ್ಲ ಅಪ್ರಾಕೃತ, ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾರಂತ ನೆನಪಿಟ್ಕೋಬೇಕು. ಸೊ ಇದು ಎಷ್ಟು ಅಂದ್ರೆ ಸೈಸ್ ವೈಸ್, ಅವನು ಖಂಡ ಅಖಂಡ ರೂಪ ತೋರಿಸುವಾಗ ಅವನು ತೋರಿಸುವಂತ ಆ ಒಂದು ನಮ್ಗೆ ಆ ದರ್ಶನ ಆಗುವಾಗ ಅವನು ಎಷ್ಟು ತೋರಿಸ್ತಾನೋ ಆ ಒಂದು ಸೈಜ್ ಹೇಳ್ತಾ ಹೋಗ್ತಾರೆ. ಸೊ ಫಸ್ಟ್ ಮೂಲೇಶ, ಆಮೇಲೆ ಅಗ್ರೇಶ ಆಗುತ್ತೆ, ಆಮೇಲೆ ಪ್ರಾದೇಶ ಕಾಣಿಸ್ತಾನೆ, ಪ್ರಾದೇಶ ಇನ್ನು ದೊಡ್ಡದಾಗ ಒನ್ ಬಿಹೈಂಡ್ ಅದರ್ ಅಂತ ಬೇಕಾದ್ರೆ ನೋಡ್ಕೊಳ್ಳಿ, ಆರ್ ಒನ್ ಆಫ್ಟರ್ ದ ಅದರ್ ಕಾಣಿಸ್ತಾನೋ ಅಟ್ ದ ಸೇಮ್ ಟೈಮ್ ಕಾಣಿಸ್ತಾನೋ ಅವರವರ ಯೋಗ್ಯತೆಗೆ ಅನುಗುಣವಾಗ ಅದೆಲ್ಲ ಆಗತ್ತೆ. ಸೊ ಇದು ಸ್ವಲ್ಪ ದೊಡ್ಡದಾಗ ಅವ್ನು ಕಾಣಿಸ್ತಾನೆ. ಆಮೇಲೆ ಏನಾಗುತ್ತೆ ಇನ್ನೊಂದು, ಅದಾದ ಮೇಲೆ ಅದಾದ ಮೇಲೆ ನೆಕ್ಸ್ಟ್ ಬರ ಜೀವಾಕಾರ ಮೂರ್ತಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳಿರುವಂತ ಜೀವಾಕಾರ ಮೂರ್ತಿ ಅಂದ್ರೆ ಏನು ಅಂದ್ರೆ, ಇಷ್ಟು ತನಕ ನಾವು ನೋಡ್ತಾ ಬಂದದ್ದೆಲ್ಲ ಹೃದಯದಲ್ಲಿ ಇರುವಂತ ಹೃದಯದ ಕರ್ಣಿಕ ಮೂಲ ಕರ್ಣಿಕ ಅಗ್ರಭಾಗ ಕರ್ಣಿಕ ಹೋಲ್ಸಿ ಅಗ್ರಭಾಗದಲ್ಲಿ ಇರುವಂತದ್ದು, ಆಮೇಲೆ ಆ ಪ್ರಾದೇಶ ಭಾಗದಲ್ಲಿ ಇರುವಂತದ್ದು ಇಷ್ಟು ನೋಡಿದ್ದೀವಿ. ಇದೆಲ್ಲವೂ ಆ ಜೀವದ ಹೃದಯದ ಸೆಂಟರ್ ಪಾಯಿಂಟ್ ಹೃದಯದಲ್ಲಿ ಇರುವಂತ ರೂಪಗಳು. ಅದು ಬಿಟ್ಟು ಇನ್ನೊಂದು ರೂಪ ಇದೆ, ಅದು ಯಾವ್ದು ಅಂದ್ರೆ ಎಂಟೈರ್ ಜೀವಾಕಾರ, ಜೀವದ ಹೃದಯ ಮಾತ್ರ ಇಲ್ಲ, ಜೀವದ ಆ ಕೈ ಕಾಲು ನಖ ಆಮೇಲೆ ಕೂದಲು ಎಲ್ಲವೂ ಇರುತ್ತೆ, ಅದೆಲ್ಲ ಅಪ್ರಾಕೃತವೇ ತಗೋಬೇಕು ನಾವು. ಸೊ ಅಂದ್ರೆ ಇಡೀ ಆ ಜೀವ ಹೇಗಿದೆಯೋ ಆ ಜೀವದ ಒಳಗೆ ವ್ಯಾಪ್ತವಾಗಿ ಇರುವಂತದ್ದು, ಅದಕ್ಕೆ ಅದು ಜೀವಾಕಾರ ಅಂತ ಹೇಳುದು. ಇಲ್ಲಿ ಇಟ್ ಈಸ್ ಸೈಸ್ ನಾಟ್ ದ ಶೇಪ್. ನಾವು ಸೆಂಟರ್ಲಿ ಇಟ್ಕೊಂಡ ಅಗ್ರೇಶ ಈಸ್ ಅ ಶೇಪ್, ಇದು ಬಂದು ಸೈಸ್, ಪೂರ್ತಿ ವ್ಯಾಪ್ತವಾಗಿ ಇರುವಂತ ರೂಪ ಅಂತ ಹೇಳ್ತಾರೆ. ಸೊ ಹೀಗೆ ನಾಲ್ಕನ್ನ ಹೇಳ್ತಾರೆ. ಸೊ ಇವ್ರು ಹೇಳೋದು ನಾಲ್ಕು ಅಂತ ನಾವು ತಗೊಳ್ತೀವಿ. ಕೆಲವು ಕಡೆ ನಾಲ್ಕು ಟೈಪ್ಸ್, ಈ ಟ್ರೂ ಬಿಲಿಯನ್ ರೂಪದಲ್ಲಿ ಇರುವಂತ ನಾಲ್ಕು ಟೈಪ್ಸ್ ಅಂತ ಇವ್ರು ತಗೊಂಡಿದ್ದಾರೆ. ನಾಲ್ಕು ಟೈಪ್ಸ್ ದೇವ ಇದು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಜೀವರ ಜೀವಾಕಾರ ಮೂರ್ತಿಗಳು ಅಂತ ಇಲ್ಲಿ ಹೇಳ್ತಾರೆ. ಮೂರ್ತಿಗಳು ಅಂದ್ರೆ ಏನು ಅಬ್ಸ್ಟ್ರಾಕ್ಟ್ ಅಂತ ತಗೋಬೇಕು, ಮೂರ್ತಿಯಿಂದ ಮೂರ್ಛ, ಮೂರ್ತಿ ಎಂಬ ಶಬ್ದಕ್ಕೇನೆ ನಾವು ಮೂರ್ತಿ ಅಂತ ಕರಿತೀವಿ. ಮೂರ್ತಿ ಅವರು ವೇದ ಮೂರ್ತಿಗಳು ಅಂತ ಕರೀತಾರೆ. ವೇದ ಮೂರ್ತಿಗಳು ಅಂದ್ರೆ ಏನರ್ಥ? ವೇದ ಚಂದಾಗ ತಿಳಿದವರು ಚಂದಾಗಿ ವೇದವೇ ಒಂದು ಆಕಾರ ವಿಶೇಷದಿಂದ ಇದೆ, ಎಲ್ಲಿ ಕೇಳಿದ್ರು ಯಾವ ಕಡೆಯಿಂದನೂ ಬರುತ್ತೆ ಅಂತ ಹೇಳ್ತೀವಲ್ಲ. ಸೊ ಮೂರ್ತಿ ಅಂದ್ರೆ ಅದು ನೋಡಿದ ತಕ್ಷಣ ನಮ್ಗೆ ಭ್ರಮ, ಅವರು ವೇದ ಮೂರ್ತಿಗಳು ಅಂದ್ರೆ ವಾ ಅಂತ ಒಂದು ಮೂರ್ಛಿತರಾಗ ಅಂದ್ರೆ ವಿ ಗೆಟ್ ಅಸ್ಟೌಂಡ್ ಬೈ ಇಟ್ ಅಂತ ಹೇಳ್ತಾರೆ. ಆ ತರ ಲಕ್ಷಣಗಳು ಇರುವಂತದಕ್ಕೆ ಮೂರ್ತಿಗಳು ಅಂತ ಹೇಳ್ತಾರೆ. ನಿಜವಾದ ಮೂರ್ತಿ ಭಗವಂತನೇ ಆಗ್ತಾನೆ, ಅವನಿಗೆ ಅವನ ಕಣ್ಣು ಕಿವಿ ಎಲ್ಲವೂ ಅಷ್ಟೊಂದು ಆಕಾರ ವಿಶೇಷದಿಂದ ಅದು ಕೂಡಿರುತ್ತೆ ಅಂತ ಹೇಳ್ತಾರೆ. ಎಲ್ಲದಕ್ಕೇನೋ ಒಂದು ಕಣ್ಣು ಕಿವಿ ಮೂಗು ಅಂತ ಎಲ್ಲಾ ಒಂದು ಲಕ್ಷಣಗಳು ಕಲ್ಯಾಣ ಗುಣದಿಂದ ಕೂಡಿರುವಂತದ್ದು ಮೂರ್ತಿಗಳು ಅಂದ್ರೆ ದೇವರು ಎಷ್ಟು ಒಂದು ಅತೀ ಸೂಕ್ಷ್ಮ ಜೀವನದಲ್ಲಿ ಅವನು ಅತೀ ಅತ್ಯಂತ ಸೂಕ್ಷ್ಮವಾಗಿ ಅವನಿದ್ದಾನ ಅಂತ ಹೇಳ್ತಾರೆ. ಮೂರ್ತಿಗಳು ಏವ ಮಾದಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಈ ನಾಲ್ಕು ಅಂತ ಮಾತ್ರ ತಿಳ್ಕೊಬೇಡಿ ನೀವು. ಏವಂ ಆದಿ ಅನಂತ ರೂಪದಿ ಅಂದ್ರೆ ಇದು ಮಾತ್ರ ಅಲ್ಲ, ಅನಂತ ರೂಪದಿಂದ ಈ ನಾಲ್ಕೇ ಅಂತ ತಿಳ್ಕೊಬೇಡಿ, ನಾಲ್ಕು ಟೈಪ್ಸ್ ಇದೆ, ಅದಕ್ಕೆ ಅನಂತವಾಗಿದೆ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾರೆ. ಅನಂತವಾಗಿದೆ ಎಂಬುದಕ್ಕೆ ಇವರು ಇಲ್ಲಿ ಪ್ರಾಣೇಶದಾಸರು ಅನಂತ ಅದು ಎಷ್ಟು ಎಂಬುದನ್ನ ನರ ದೇಹದಲ್ಲಿ ನರ ಸ್ವರೂಪದಲ್ಲಿ ನರ ಎಷ್ಟಿದೆ ಅಂತ ನರ ಒಂದು ಮನುಷ್ಯ ಜೀವನದಲ್ಲಿ ಇರುವಂತದ್ದು 2,109,000 ಅಂತ ಅವರು ಸುಳಾದಿಯಲ್ಲಿ ಅದು ಕೊಟ್ಟಿದ್ದಾರೆ. ಏವಮಾದಿ ಅನಂತ ರೂಪದಿ ಎಲ್ಲಿ ಇದ್ದಾರೆ, ಯಾವ ಅವಯವಗಳು ವ್ಯಾಪಿಸಿ, ಯಾವ ಅವಯವಗಳು ಒಂದೊಂದು ಪ್ರತ್ಯೇಕ ಅವಯದಲ್ಲಿ ಅವನು ವ್ಯಾಪ್ತನಾಗ ಅವನು ಇದ್ದಾನೆ ಅಂತ, ವ್ಯಾಪ್ತನಾಗಿ ಎಲ್ಲಾ ಕಡೆನೂ ಅವನು ಇದ್ದಾನೆ ಅಂತ ಹೇಳ್ತಾರೆ. ಹೇಳಿ ಅಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾರೆ. ಯಾವ ಹೇಳ್ತಾರೆ ಅಂದ್ರೆ ಇದು ಅಂದ್ರೆ ಜೀವಕ್ಕೆ ಸಂಬಂಧವಾದಂತ ಲಿಂಗ ದೇಹ ಸ್ವರೂಪ ದೇಹದಲ್ಲಿ 2,109,000 ಇದ್ದಾನೆ. ಆಮೇಲೆ ಅದಕ್ಕೆ ಇನ್ನು ಏನೇನು ಬರುತ್ತೆ ಅಂದ್ರೆ ಆ ಒಂದು ಇಚ್ಛಾವರಣ ಅಂತ, ಇಚ್ಛಾವರಣ ಅಂದ್ರೆ ನಾವು ಇದನ್ನ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಮುಂದೆ ನೋಡ್ತೀವಿ, ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ದೇವರ ಇಚ್ಛೆ ಯಾವತ್ತೂ ಇರುವಂತ ಇಚ್ಛಾವರಣ ಎಂಬುದೇ ಬೇರೆ ಅಂತ ಹೇಳ್ತಾರೆ. ಸೊ ಇಚ್ಛಾವರಣ ಅಂತಿದ ಇದು ಪರಮಾಚ್ಛಾದಿಕ ಅಲ್ಲ, ಇಚ್ಛಾ ದೇವರ ಇಚ್ಛೆ ಎಂಬುದು. ಅಲ್ಲಿ ಅವನು ಇಚ್ಛಾ ರೂಪದಿಂದ ಈ ಜೀವನದಿಂದ ಅವನು ಏನೇನೆಲ್ಲ ಮಾಡಿಸಬೇಕು ಎಂಬ ಇಚ್ಛೆಯಿಂದ ಬಂದಿದ್ದಾನಂದ್ರೆ ಆ ಸ್ವರೂಪದಲ್ಲಿ ಅವನು ಇರುತ್ತೆ, ಸ್ವರೂಪದಲ್ಲಿ ಇದ್ರನು. ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ತಾರಂದ್ರೆ ದೇವರ ಅವತಾರಗಳಿಗೆ ಕೊಡ್ತಾರ. ಅಂದ್ರೆ ನಾವು ನಾರಾಯಣ ಮೂಲ ರೂಪ ಅಂತ ತಗೊಳ್ತೀವಿ, ಮೂಲ ರೂಪ ಒಂದು ಇದ್ರನು ರಾಮ ಅವತಾರ ಅಂದ್ರೆ ಒಂದು ರಾಮ ರೂಪ ಬರುತ್ತೆ, ಕೃಷ್ಣಾವತಾರ ಅಂದ್ರೆ ಕೃಷ್ಣ ರೂಪ ಬರುತ್ತೆ, ಕೃಷ್ಣಾವತಾರ ಅಂದ್ರೆ ಮಾಡುವ ಕೆಲಸ, ರಾಮ ಅವತಾರ ಅಂದ್ರೆ ಮಾಡುವ ಕೆಲಸ ಅಂತಿದ್ವಿ. ಅಂದ್ರೆ ಬೇರೆನ ನಾರಾಯಣ ರೂಪ ರಾಮ ರೂಪ ಬೇರೆನೇ ಇಲ್ಲ, ರಾಮ ರೂಪ ನಾರಾಯಣ ರೂಪ ಬೇರೆ ಇಲ್ಲ. ಒಂದು ವಿಶೇಷದಿಂದ ಆ ಕೆಲಸವನ್ನ ಅಲ್ಲಿ ಮಾಡ್ತಾನ. ಹಾಗೇನೆ ಸ್ವರೂಪದಲ್ಲಿ ಇರುವಂತಹ ಭಗವಂತ ಸ್ವರೂಪದಲ್ಲಿ ಅವನು ನಿಂತಿದ್ದಾನೆ. ಸ್ವರೂಪದಲ್ಲಿ ಇಟ್ ಇಸ್ ಸಿಮಿಲರ್ ಟು ದ ನಾರಾಯಣ ರೂಪ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ, ನಾರಾಯಣ ರೂಪ ಅಂತ ಸ್ವರೂಪದಲ್ಲಿ ನಾವು ತಕೊಂಡ್ರೆ ಒಂದೊಂದು ಜನ್ಮ ನಮ್ಗೆ ಬಂದಾಗೆ ಒಂದೊಂದು ಕೆಲಸಗಳನ್ನು ಒಂದೊಂದು ಮಾಡ್ತೀವಿ. ಆವಾಗ ಅದು ಯಾವ ಜೊತೆಲಿ ಹೋಲಿಸ್ತಾರಂದ್ರೆ ರಾಮಕೃಷ್ಣಾದಿ ರೂಪಗಳಂತೆ ಅಂತ ಹೋಲಿಸ್ತಾರ. ಸೊ ಆ ಸ್ವರೂಪ ದೇಹದಿಂದ ಆ ಒಂದು ಅಂಶದಿಂದ ದೇವರು ಇಲ್ಲಿ ಬರ್ತಾನೆ. ಹಾಗೆ ಮೂಲ ರೂಪದಿಂದ ಕೃಷ್ಣ ರೂಪ ರಾಮರೂಪ ಬರ್ತಾನೋ, ಹಾಗೆ ಈ ಒಂದು ಸ್ಥೂಲ ಬಿಂಬನಾಗಿ ಅವನು ಬರ್ತಾನ. ಅವನಿಗೆ ವ್ಯತ್ಯಾಸವೇ ಇಲ್ಲ. ಇಲ್ಲಿ ಬಂದು ಈ ಕಾರ್ಯಗಳನ್ನ ಈ ಒಂದು ಜನ್ಮದಲ್ಲಿ ನಮ್ಗೆ ಏನೇನು ಕಾರ್ಯಗಳನ್ನ ಮಾಡಿಸಬೇಕು ಅದನ್ನ ಮಾಡಿಸ್ಲಿಕ್ಕೆ ಬರ್ತಾನ. ಸೊ ಹೀಗೆ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಇನ್ನೊಂದು ವಿಶೇಷವು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಚ್ಛಾ ಆವರಣ ಅಂದ್ರೆ ಇಚ್ಛೆ, ಅವನ ಇಚ್ಛೆ ಈ ಜನ್ಮದಲ್ಲಿ ಯಾವ ಕಾಲದಲ್ಲಿ ಹೇಗೆ ಆಗ್ಬೇಕು ಅಂದ್ರೆ ಒಂದು ರಾಮರೂಪದಿಂದ ಬರೋದು ಒಂದು ಎಕ್ಸಾಂಪಲ್ ಆದದ್ದು. ಆ ರಾಮರೂಪದಿಂದ ಒಂದೊಂದು ಕಾರ್ಯ ಒಂದೊಂದು ಮಾಡಿದ್ದಂತೆ ನಮ್ಗೆ ಆ ಕಾಲಕ್ಕೆ ಯಾವ್ಯಾವ ಕಾರ್ಯಗಳು ಮಾಡಬೇಕು ಆಯಾ ಕಾರ್ಯಗಳನ್ನ ಅವನು ಮಾಡಿಸ್ತಾನಂತ ಸೊ ಹೀಗೆ ಹೇಳಿ ಮತ್ತೆ ಜೀವದ ವಿಶೇಷ ಆದಮೇಲೆ ಜೀವದ ಜೊತೆಯಲ್ಲಿ ಇಚ್ಛಾ ಆವರಣ ಆದಮೇಲೆ ಲಿಂಗ ಶರೀರ ಹೇಳ್ತಾರೆ. ಲಿಂಗ ಶರೀರದಲ್ಲಿ ಅವನು ಎಷ್ಟು ರೂಪವನ್ನ ಇಟ್ಟಿದ್ದಾನೆ ಅಂದ್ರೆ ಲಿಂಗ ಶರೀರ ಹೇಗಿರುತ್ತೆ ಅಂತ ಹೇಳ್ತಾರೆ. ಲಿಂಗ ಶರೀರ ನಾವು ನೋಡಿದೀವಿ, ಹಿಂದೆನೂ ನೋಡಿದೀವಿ ಲಿಂಗ ಶರೀರದಲ್ಲಿ ಆವರಣಗಳು ಹೇಗಿರುತ್ತೆ ಅಂದ್ರೆ ಸತ್ವ ಆವರಣ, ರಜೋ ಆವರಣ, ತಮ ಆವರಣಗಳು, ಮೂರು ಆವರಣಗಳು ಇರುತ್ತೆ ಅಂತ ಹೇಳ್ತಾರೆ. ಮೂರು ಆವರಣ ಇರುವಾಗ ಈ ಒಂದು ಸುಳಾದಿಯಲ್ಲಿ ಅವ್ರು ಹೇಳ್ತಾರೆ ಪೃಥಕ್ ಪೃಥಕ್ ಆಗಿರುತ್ತೆ ಅಂತ. ಅಂದ್ರೆ ಒಬ್ಬರಿಗೆ ಇರುವಂತಾನೆ ಇನ್ನೊಬ್ಬರಿಗೆ ಇರೋ ಪೃಥಕ್ ಪೃಥಕ್ ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಅಂದ್ರೆ ಸತ್ವ ಸತ್ವ ರಜಸ್ಸು ತಮಸ್ಸು ಆಗಿರುವಂತಹ ಬೇರೆ ಬೇರೆನೂ ಇದೆ. ಇನ್ನೊಂದು ಬೇರೆ ಬೇರೆ ಅಂದ್ರೆ ಅವರಿಗೆ ಅನುಗುಣವಾಗಿ ಆಯಾ ಇದು ಬೇರೆ ತರ ಇರತ್ತೆ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಆಗಿರುತ್ತೆ. ಸೊ ಆ ಅದು ದ್ವಾರ ಏನಾಗತ್ತೆ ಅಂದ್ರೆ ಆ ಜೀವನ ಪ್ರಕಾಶ, ಜೀವ ಒಳಗೇನೆ ಇದ್ರನು ದೀಪ ಇದ್ರನು ದೀಪ ಒಂದು ಕಡೆ ಇದನ್ನು ದೀಪದ ಮೂಲಕವಾಗಿ ಹೊರಗೆ ಪ್ರಕಾಶ ಹೇಗೆ ಬರುತ್ತೋ ಆ ಲಿಂಗ ದೇಹ ಏನು ಫೆಸಿಲಿಟೇಟ್ ಮಾಡುತ್ತಂದ್ರೆ ಹೇಗಿದೆ ಅದನ್ನ ಲಿಂಗ ದೇಹ ಅಂದ್ರೆ ಅದು ಆ ಜೀವದ ಪ್ರಕಾಶ. ಇಟ್ ಅಲೌಸ್ ಜೀವದ ಪ್ರಕಾಶ ಟು ಕಮ್ ಔಟ್ ಅಂತ ಹೇಳ್ತಾರೆ. ಜೀವದ ಪ್ರಕಾಶ ಹೊರಗೆ ಬರುವಾಗ ಆ ಲಿಂಗ ದೇಹ ಇಟ್ಸ್ ಲೈಕ್ ಮೋರ್ ಲೈಕ್ ಎ ಲ್ಯಾಂಪ್ ಅಂಡ್ ದ ಶೇಡ್ ಅಂತ ಕ್ರೂಡ್ ಆಗ ತಕೊಂಡ್ರೆ ಆ ಶೇಡ್ ಕಲರ್ ಹೇಗತ್ತೆ ಲ್ಯಾಂಪ್ ಲೈಟ್ ಇಸ್ ವೈಟ್ ಆಗಿದ್ರನು ಆ ವೈಟ್ ಲೈಟ್ ಇದೆ. ವೈಟ್ ಲೈಟ್ ಗೆ ಮೇಲೆ ಆ ಒಂದು ಲ್ಯಾಂಪ್ ಶೇಡ್ ಇದ್ರೆ ಆ ಲ್ಯಾಂಪ್ ಶೇಡ್ ಮೂಲಕ ಆ ಲೈಟ್ ಗೆಟ್ಸ್ ಕಲರ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ಒಂದು ಡೌಟ್ ಬರುತ್ತೆ ಏನಂದ್ರೆ ಓ ಲೈಟ್ ಇಸ್ ವೈಟ್ ಆಗೇ ಇದೆ. ಸೊ ನಮ್ಗೆ ಲಿಂಗದೇಹ ಪ್ರಾಬ್ಲಮ್ ಇಸ್ ನಾಟ್ ವಿತ್ ಜೀವದಲ್ಲಿ ಪ್ರಾಬ್ಲಮ್ ಇಲ್ಲ. ಜೀವ ಚಂದಾಗಿ ಬೆಳ್ಳಗಿರುವಂತ ಬೆಳಕಾಗೆ ಆ ಪ್ಯೂರೆಸ್ಟ್ ಫಾರ್ಮ್ಲಿ ಜೀವ ಇದ್ದಾನೆ. ಬಟ್ ಈ ಲಿಂಗದೇಹ ಕಲರ್ ಕಲರ್ ಆಗಿದಿರತ್ತೆ. ಸೊ ಏನು ಹೇಗಿದಿರುತ್ತೆ ಡಿಪೆಂಡಿಂಗ್ ಆನ್ ದ ಲಿಂಗದೇಹ ಇಟ್ ಗೆಟ್ಸ್ ಔಟ್ ಸೈಡ್ ಆ ಕಲರ್ಸ್ ಎಲ್ಲ ಬರುತ್ತೆ ಅಂಬೋ ಒಂದು ಡೌಟ್ ಬರಬಹುದು. ಅದಕ್ಕೆ ಏನ್ ಹೇಳ್ತಾ ಇರಂದ್ರೆ ಆ ವೈಟ್ ಕಲರ್ ಜಸ್ಟ್ ಇನ್ ಥಿಂಗ್ ಅಬೌಟ್ ಇಟ್ ನಾವು ಹೇಳೋದು ಲೈಟ್ ಅಂತ ಹೇಳ್ತಾ ಇದ್ದೀವಿ ಜಸ್ಟ್ ಎಕ್ಸಾಂಪಲ್ ಆ ಲೈಟ್ ಇಟ್ಸೆಲ್ಫ್ ಹ್ಯಾಸ್ ಸೆವರಲ್ ಕಲರ್ಸ್. ಲೈಟ್ ಬರೋವಾಗ ವೈಟ್ ಆಗಿದನ್ನು ವೈಟ್ ಲೈಟ್ ಅಲ್ಲಿ ನಾವು ಏಳು ಕಲರ್ ನ ಸೆಪರೇಟ್ ಮಾಡಬಹುದು ಅಂತ ಗೊತ್ತಲ್ಲ. ಹಾಗೇನೆ ಬರೋವಾಗ ಇಟ್ ಪಿಕ್ಸ್ ಅಪ್ ಅದಕ್ಕೆ ಅನುಗುಣವಾಗಿ ಈ ಲಿಂಗ ದೇಹದಲ್ಲಿ ಇರುವಂತದ್ದನ್ನ ಇಟ್ ಪಿಕ್ಸ್ ಅಪ್ ಹಾಗೆ ಅದು ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಅದಕ್ಕೆ ಏನ್ ಆಧಾರ ಅಂದ್ರೆ ಆ ಜೀವದಲ್ಲೇನೆ ನಮ್ಗೆ ಆ ಜೀವದ ಸ್ವರೂಪ ಹೇಳ್ತೀವಿ ನಾಟ್ ದ ಪ್ರಕೃತ ಗುಣ ಹೇಳ್ತಾ ಇಲ್ಲ. ಜೀವದ ಒಳಗೇನೆ 100% ಸಾತ್ವಿಕ ಅಂಬುದು ಇಲ್ಲ. ನಾವು ಸಾತ್ವಿಕ ಅಂತ ಹೇಳೋದು ನೀರು ಹಾಲು ಇರೋವಾಗ ಹಾಲು ನೀರು ಸೇರಿಸಿದ ಹಾಲನ್ನು ಹಾಲು ಅಂತಾನೆ ಹೇಳ್ತೀವಿ ಪ್ರಾಚುರ್ಯದಿಂದ. ಹಾಗೇನೆ ಇದು ಹೇಳೋ ಜೀವವು ಹಾಗೆ ಹೇಳೋದೇ ನಾವು ಆ ಒಂದು ಸಾತ್ವಿಕ ಅಂದ್ರೆ ಪ್ರಪೋರ್ಷನ್ ಇಸ್ ಹೈಯರ್ ಪ್ರಪೋರ್ಷನ್ ಅಂತ ಹೇಳೋದು. ಸೊ ಅಂದ್ರೆ ಏನಾಯ್ತು ಹೈಯರ್ ಪ್ರಪೋರ್ಷನ್ ಲಿ ಅದು ಒಳಗೊಳಗೇನೆ ಅಲ್ಲಿ ಈ ರಜಸ್ತಮಸಿ ಇದೆಲ್ಲ ಅದು ಇರತ್ತಲ್ಲ. ಸೊ ಅದು ಸೇರಿಸಿ ಈ ವೈಟ್ ಸೊ ಬಿಕಾಸ್ ಆಫ್ ದ ವೈಟ್ ಅದು ಪ್ರಾಚುರ್ಯ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ತಾರಂದ್ರೆ ಒಂದು ಡೇ ಟೈಮ್ ತಗೊಳ್ಳಿ ನೀವು. ಡೇ ಟೈಮ್ ಸೂರ್ಯನ ಬೆಳಕು ಇರೋವಾಗ ಅಲ್ಲಿ ನಕ್ಷತ್ರಗಳು ಇದೆ, ಚಂದ್ರನೂ ಇರ್ತಾನೆ, ಕಾಣಿಸೋದೇ ಇಲ್ಲ. ಅದು ಆ ಬೆಳಕು ಆ ಸೂರ್ಯನ ಬೆಳಕು ಅಷ್ಟು ಪ್ರಕಾಶ ಇರುವಂತ ಕಾರಣದಿಂದ ಉಳಿದದ್ದು ಯಾವ್ದು ವ್ಯಕ್ತ ಆಗ್ತಾನೆ ಇಲ್ಲ. ಮೋಕ್ಷ ಸ್ಥಿತಿ ಹಾಗೆ ಇರುತ್ತೆ. ಆ ಸತ್ವ ಗುಣ ಪೂರ್ತಿ ವ್ಯಕ್ತ ಆಗುವಾಗ ಉಳಿದ ಚೂರು ಚೂರು ಇನ್ಫಿನಿಟೆಸಿಮಲಿ ಸ್ಮಾಲ್ ಇರುವಂತ ಆ ರಜಸ್ಸು ತಮಸ್ಸು ಅಕಾರ್ಯ ಕಾರ್ಯ ಆಗ್ಬಿಡತ್ತವೆ. ಇದು ರಜಸ್ಸು ತಮಸ್ಸು ಹೇಳೋದಲ್ಲ, ಇದು ಸ್ವರೂಪದಲ್ಲೇ ಇರುವಂತದ್ದು ಹೇಳ್ತೇವೆ. ಸೊ ಸ್ವರೂಪದಲ್ಲೇ ಅದು ಇದ್ದ ಕಾರಣದಿಂದ ವೈಟ್ ಲೈಟ್ ಆಗಾಗ ಬಂದ್ರು ಆ ಲಿಂಗ ದೇಹ ಅದಕ್ಕೆ ಅನುಗುಣವಾಗೇ ಇರುತ್ತ. ಲಿಂಗ ದೇಹ ಡಿಫರ್ ಫ್ರಮ್ ಪೀಪಲ್ ಟು ಪೀಪಲ್. ಬ್ರಾಡ್ಲಿ ಹೇಳುವಾಗ ಸಾತ್ವಿಕರು ರಾಜಸರು ತಾಮಸರು ಅಂತಕೊಂಡು ಬ್ರಾಡ್ ಬ್ಯಾಂಡ್ ತರ ಸಾತ್ವಿಕರಿಗೆ ಸತ್ವದ ಆವರಣ ಫಸ್ಟ್ ಕ್ಲೋಸೆಸ್ಟ್ ಟು ದ ಲಿಂಗ ದೇಹ ಕ್ಲೋಸೆಸ್ಟ್ ಟು ದ ಜೀವ ಸತ್ವ ಆವರಣ ರಜೋ ಆವರಣ ತಮೋ ಆವರಣ ಇರುತ್ತೆ. ರಾಜಸರಿಗೆ ಬಂದಾಗ ಫಸ್ಟ್ ರಜೋ ಆವರಣ ಇರುತ್ತೆ, ಆಮೇಲೆ ಸತ್ವ ಆವರಣ, ಆಮೇಲೆ ತಾಮಸ ಆವರಣ ಇರುತ್ತೆ. ಮತ್ತು ತಾಮಸರಿಗೆ ಬಂದಾಗ ಫಸ್ಟ್ ಇರೋದೇ ತಾಮಸ ಆವರಣ ಇರುತ್ತೆ, ರಜೋ ಆವರಣ, ಸತ್ವ ಆವರಣ ಹೀಗಿರುತ್ತೆ. ಸೊ ಅದ ಕಲರ್ ಅಂತ ಬರೋ ಲೈಟ್ ಬರೋವಾಗ ಅದನ್ನೇ ವ್ಯಕ್ತ ಅದು ಮಾಡಿ ಅಲೌಸ್ ಇಟ್ ಅಂಡ್ ಅದೇ ಅದು ಮೂಲಕವಾಗೇ ಆ ಕರ್ಮಗಳನ್ನ ಅದಕ್ಕೆ ಅನುಗುಣವಾಗಿಯೇ ಮಾಡಿಸಿ ದೇವರು ಅದಕ್ಕೆ ಅನುಗುಣವಾಗಿಯೇ ಮಾಡಿಸ್ತಾನೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಬೇಸಿಕಲಿ ಕೊಡೋದು ಇದು. ಇದು ಹೇಳುವಾಗ ಇಲ್ಲಿ ಒಂದು ವ್ಯತ್ಯಾಸ ಏನ್ ಕೊಡ್ತಾರೆ, ಸತ್ವ ರಜಸ್ಸು ತಮಸ್ಸು ಹೀಗೆ ಅವರು ಮಾತಾಡೋದೇ ಇಲ್ಲ. ಈಗ ಆ ಒಂದು ಅಂಗದೇಹ ಸುಳಾದಿಯಲ್ಲಿ ಮಾತಾಡೋವಾಗಲೇ ಸತ್ವ ಅಂತ ಹೇಳುವಾಗ ಶ್ರೀರೂಪ ಶ್ರೀರೂಪದಲ್ಲಿ ಇರುವಂತ ಶ್ರೀರೂಪದಲ್ಲಿ ಅವನಿಗೆ ಭಗವಂತ ಶ್ರೀರೂಪದಿಂದ ಕೆಲಸ ಮಾಡ್ತಾನೆ, ಶ್ರೀರೂಪದಲ್ಲಿ ವಿಷ್ಣುವಾಗಿರ್ತಾನೆ, ಬ್ರಹ್ಮನಾಗಿರ್ತಾನೆ, ರುದ್ರನಾಗಿರ್ತಾನೆ ಅಂತ ದೇವರ ಈ ರೂಪಗಳು ಅಥವಾ ಪ್ರತ್ಯೇಕವಾಗಿ ಬರೋ ವಿಶ್ವ ತೈಜ ಪ್ರಾಜ್ಞ. ಸೊ ಹೀಗೆ ಆ ಎಲ್ಲವೂ ಜಡ ನಾವು ಕೊಡುವಂತ ಸತ್ವರಜತಮ ಅಂತ ಕೊಡದೆ ಆ ಒಂದು ಭಗವಂತನ ಒಂದೊಂದು ಇಟ್ ಈಸ್ ಈಕ್ವೇಟೆಡ್ ಟು ಭಗವಂತನ ಆ ಸ್ವರೂಪ ದೇಹದಲ್ಲಿ ಇರುವಂತ ಒಂದೊಂದು ರೂಪವನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ ಹೀಗೆ. ಸೊ ಇದು ಮತ್ತು ನಾವು ಹಿಂದೆ ನೋಡಿದಂತೆ ಈ ಅನೇಕ ರೂಪಗಳು ಯಾವ್ದು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. 26 ದೇಹಗಳು ಅಂತ ಕೊಟ್ಟಿದ್ದಾರೆ. ಜಸ್ಟ್ 26 ದೇಹ ಅಂದ್ರೆ ಈ ಸ್ವರೂಪ ದೇಹದಿಂದ ಆ ಒಂದು ದೇವರು ಇರುವಂತ ಆ ಸ್ಥೂಲ ದೇಹ ತನಕ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಐ ವಿಲ್ ನಾನು ಓದ್ತೀನಿ ಅದು ಯಾವ ಯಾವ ದೇಹ ಇದೆ ಅಂದ್ರೆ ಸ್ವರೂಪ ದೇಹ ಕೊಟ್ಟಿದ್ದಾರೆ. ಈ ಸ್ವರೂಪ ದೇಹದಲ್ಲಿ ಎಷ್ಟು ರೂಪಗಳು ಮೆಮರೈಸ್ ಮಾಡ್ಬೇಕು ಅಂತಿಲ್ಲ. ಜಸ್ಟ್ ಇದು ದ ಪರ್ಪಸ್ ಏನಂದ್ರೆ ನಮ್ಮ ಈ ಜೀವ ಒಳಗೆ ಅದಕ್ಕೆ ಇದಕ್ಕೆ ಕ್ಷೇತ್ರ ಅಂತ ಹೇಳ್ತಾರೆ. ಕ್ಷೇತ್ರ ಈ ಕ್ಷೇತ್ರವನ್ನ ತಿಳ್ಕೊಂಡವನು ಕ್ಷೇತ್ರಜ್ಞ ಅಂತ ಹೇಳೋದು ಆ ಕಾರಣದಿಂದ ಹೇಳ್ತಾರೆ. ಹಾಗೆ ಕ್ಷೇತ್ರ ಯಾವಾಗ ಕ್ಷೇತ್ರ ಆಗತ್ತೆ ಅಂದ್ರೆ ನಾವು ಸುಮ್ಮನೆ ಹೇಳ್ತೀವಿ 24 ಸಾಳೆಗ್ರಾಮ ಇಟ್ಕೊಂಡ್ರೆ ಆ ದೇಹ ಆ ಪ್ರದೇಶ ಕ್ಷೇತ್ರ ಆಗತ್ತೆ ಅಂತ ಹೇಳುವಾಗ ಇಲ್ಲಿ ಎಷ್ಟು ರೂಪದಿಂದ ದೇವರು ಇದ್ದಾನೆ ಅಂತ ಸ್ವರೂಪ ದೇಹದಲ್ಲಿ ನೋಡಿದೀವಿ. ಆಮೇಲೆ ಇಚ್ಛಾವರಣ ಅಂತ ಇರತ್ತಂತೆ. ಇಚ್ಛಾವರಣದಲ್ಲಿ ಇಚ್ಛಾವರಣ ಅಂಬುದು ಬರೀ ಆವರಣ ಇಲ್ಲ, ಅದು ಸ್ವರೂಪದ ಆ ಇಚ್ಛಾವರಣ ಅಂಬುದು ದೇವರ ಒಂದು ರೂಪ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ರೂಪದಿಂದ ಇಚ್ಛಾ ಅಂಬ ಭಗವತ್ ಇಚ್ಛಾ ಅಂತ ಒಂದು ರೂಪದಲ್ಲಿ ಇದ್ದಾನೆ. ಇಚ್ಛಾ ಅವನ ಹೆಸರೇ ಇಚ್ಛಾ ಅಂತಾನೆ ಹೇಳಿದ್ರು. ಆಮೇಲೆ ಲಿಂಗ ಶರೀರದಲ್ಲಿ ಎಷ್ಟು ರೂಪ ಅಂದ್ರೆ 67 ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಅದಾದ ಮೇಲೆ ಏನಾಗತ್ತೆ ಅಂತ ಲಿಂಗ ಆದಮೇಲೆ ಲಿಂಗ ದೇಹದಲ್ಲಿ ಇರುವಂತ ಆ ಒಂದು ಪ್ರಭೇದಗಳು ಅಂತ ಹೇಳ್ತಾರೆ. ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಪ್ರಭೇದಗಳು ಸತ್ವ ರಜ ತಮಸ್ ಅಂತ ಅವ್ರು ಹೇಳುವಾಗ ಪ್ರಭೇದಗಳು ಹೇಗೆ ಹೇಳ್ತಾರಂದ್ರೆ ಈ ಪ್ರಭೇದಗಳು ಅನ್ಮಿಕ್ಸ್ಡ್ ಆಗಿದ್ರೆ ಅದಕ್ಕೆ ಅವ್ಯಕ್ತ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳುವಾಗ ಅವ್ಯಕ್ತ ಶರೀರ ಅಂತ ಒಂದು ಅನ್ಮಿಕ್ಸ್ಡ್ ಆಗಿರುತ್ತೆ, ಸತ್ವ ರಜ ತಮಸ್ ಮೂರು ಇದ್ದು ಒಂದೇ ಪ್ಯಾಕೆಟ್ ಆಗಿದ್ದು ಇರುವಾಗ ಅಲ್ಲಿ ಎಷ್ಟು ರೂಪದಿಂದ ಇದ್ದಾನಂದ್ರೆ 179 ರೂಪದಿಂದ ಅವನಿದ್ದಾನಂತೆ. ಆಮೇಲೆ ಈ ಅವ್ಯಕ್ತ ಆದ ಮೇಲೆ ಇಲ್ಲಿ ಏನ್ ಬರ್ತ ಅವ್ಯಕ್ತ ಅವ್ಯಕ್ತ ಅಂದ್ರೆ ಲಿಂಗದೇಹದಲ್ಲಿ ಇಟ್ಸ್ ನಾಟ್ ಲೈಕ್ ನಾವು ಯೂಶುವಲ್ ಟೆಂಡೆನ್ಸಿ ನಮ್ಗೆ ಏನಂದ್ರೆ ಒಂದೊಂದು ಸರ್ಕಲ್ ಸರ್ಕಲ್ ಆಗಿ ಹಾಕೊಳ್ತಾ ಹೋಗ್ತೀವಿ, ಹಾಗಲ್ಲ. ದಿಸ್ ಈಸ್ ಲೈಕ್ ಎ ಕಾನ್ಸೆಪ್ಟ್, ಎಲ್ಲವೂ ಒಂದು ಪ್ರಿಸಮ್ಲಿ ಹಾಗೆ ಲೈಟು ಸ್ಪೇಸು ಎಲ್ಲ ಒಟ್ಟಿಗೆ ಒಟ್ಟಿಗೆ ಬೆರೆತಿದೆಯೋ ಹಾಗೆ ಎಲ್ಲವೂ ಹಾಗೆ ಬೆರೆತು ಬೆರೆತೇನೆ ಇರುತ್ತೆ. ದೇವರ ರೂಪಗಳು ಹಾಗೆ ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಸೊ ಸೆಪರೇಟ್ ಸೆಪರೇಟ್ ಶುಡ್ ನಾಟ್ ಪಾರ್ಟಿಷನ್. ಅದು ವಿಷ್ಣು ರೂಪ ಅಂತರಾತ್ಮ ಅಂತ ಅಲ್ಲಿ ಹೇಳಿದಾಗ್ಲೂ ಅದು ಅದನ್ನೇ ಅವ್ರು ಹೇಳ್ತಾರೆ. ವ್ಯಾಪ್ತವಾಗಿದೆ, ವ್ಯಾಪ್ತವಾಗಿ ಅಂತರಾತ್ಮ ಅಂತ ಅವನು ಇದ್ದಾನೆ ಅಂದ್ರೆ ತಿರ್ಗಾ ನೀವು ಕಣ್ಣಿಗೆ ಹೋಗಿ ನೋಡ್ಬೇಕಂತ. ಕಣ್ಣಿಗೆ ಹೋಗಿ ಅವನನ್ನು ನೋಡಿದಾಗ ಆ ಕಣ್ಣಲ್ಲಿ ಆ ಕಪಿಲ ಅಂತ ಬೇರೆ ಅಂದ್ರೆ ಆ ವಿಷ್ಣುವೇ ಅದು ಅದಕ್ಕೆ ನವನಾರಿ ಕುಂಜರ ಅಂತ ಹೇಳ್ತಾರೆ. ವಿಷ್ಣುವೇ ವಿಷ್ಣು ರೂಪದಿಂದ ಅವನು ವಿಷ್ಣು ಅಥವಾ ವಾಸುದೇವ ರೂಪದಿಂದ ಅಂತರಾತ್ಮ ಅಂತ ಬೇಕಾದ್ರೆ ಕರೀರಿ. ಅಂತರಾತ್ಮ ರೂಪದಿಂದ ಅವನು ಎಲ್ಲಾ ಕಡೆನು ವ್ಯಾಪ್ತವಾಗಿದ್ದಾಗ ನೀವು ಕಣ್ಣು ಅಂತ ನೋಡುವಾಗ ಅಲ್ಲಿ ಆ ವಿಷ್ಣುವೇ ಅಲ್ಲಿ ಕಪಿಲನಾಗೆ ಅದು ಕಾಣಿಸ್ತಾ ಅಂತ ಅಂದ್ರೆ ಅವರು ಅವರಿಗೆ ಕ್ಲಿಯರ್ ಡಿಮಾರ್ಕೇಶನ್ ಅಂತ ಇರೋದಿಲ್ಲ. ಅಲ್ಲೇ ಅದು ಆಗತ್ತ, ಅದು ಎಷ್ಟಾಗತ್ತಾ ಅವರವರು ಸ್ವರೂಪಕ್ಕೆ ಅವರು ಎಷ್ಟೆಷ್ಟು ವ್ಯಕ್ತ ಆಗುವ ಅಷ್ಟೆಷ್ಟು ತನಕ ಕಪಿಲ ಅಂಬೋದು ಆಗ್ತಾ ಹೋಗತ್ತಂತ. ಆಮೇಲೆ ಕಪಿಲ ರೂಪದಲ್ಲಿ ಕಣ್ಣು ಕಿವಿ ಆ ರೂಪದಲ್ಲಿ ವಿಷ್ಣು ಅಲ್ಲಿ ವ್ಯಾಪ್ತ. ಸೊ ಹೀಗೆ ಯು ಕೆನಾಟ್ ಈವನ್ ಸಿ ಕಂಡ ಅಖಂಡ ಅಂತ ನಮ್ಮ ಕನ್ವೀನಿಯನ್ಸ್ಗೆ ಹೇಳ್ತೀವಿ ಹೊರತು ಅದು ಎಲ್ಲವೂ ಅವಿಚ್ಛಿನ್ನವಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ತರ್ತಾರೆ. ಆ ಜೀವದ ಒಳಗೆ ಹೇಗಿರುತ್ತಂದ್ರೆ ಕಣ್ಣು, ನಮ್ಗೆ ಕಣ್ಣು ಬೇರೆ ಕೈ ಬೇರೆ ಅಂತ ಯು ಕ್ಯಾನ್ ಈಸಿಲಿ ಪಾಯಿಂಟ್ ಔಟ್. ಇದು ಒಂದು ಅವಯವ ಅಂತ ಸತಿ, ಇದು ಅವಯವ ಅಂದ ಪಾರ್ಟ್ ಪಾರ್ಟ್ ಅಂತ. ಜೀವ ಸ್ವರೂಪೇಂದ್ರಿಯ ಅಂಬೋದು ಒಂದೇ ಮುದ್ದೆ ತರ ಒಂದಲ್ಲೇ ಒಂದು ಬೆರೆತಿರತ್ತಂತ. ಬಿಕಾಸ್ ಜೀವನಲ್ಲಿ ಪಾರ್ಟ್ ಇಲ್ಲ, ಯಾಕಂದ್ರೆ ಆ ಬಿಂಬನಲ್ಲಿ ಪಾರ್ಟ್ ಇಲ್ಲ, ಹಾಗೇನೆ ಜೀವನಲ್ಲಿನೂ ಪಾರ್ಟ್ಲೆಸ್ ಪಾ, ಅದಕ್ಕೆ ಯು ಕೆನಾಟ್ ಸೆಪರೇಟ್. ಸೊ ಅದು ಹೇಗಿರತ್ತ ಗೊತ್ತಿಲ್ಲ. ಅದಕ್ಕೆ ಸ್ಥೂಲ ದೇಹ ನಮ್ಗೆ ಕನ್ವೀನಿಯನ್ಸ್ಗೆ ಸ್ಥೂಲ ದೇಹ ದೃಷ್ಟಿಯಿಂದಲೇ ನಾವು ಮಾತಾಡ್ತೀವಿ. ಆ ದೇವರ ಎಲ್ಲಾ ಕಡೆ ಇರುವ ಕಣ್ಣು ಮಾತ್ರ ಕಪಿಲವಾಗ ತೋರಿಸಿದ ಅಂತ ಹೀಗೆ. ಸೊ ಹೀಗೆ ಈ ಅವ್ಯಕ್ತ ಅವ್ಯಕ್ತ ಅಂದ್ರೆ ಸೆಪರೇಟ್ ಅಂತ ಹಾಕೋಬೇಡಿ, ಒಂದಲ್ಲೇ ಒಂದೊಂದು ಹಾಗೆ ಹಾಗೆ ಬರ್ತಾ ಇರುತ್ತಂತ. ಆ ತೆರೆಗಳಂತೆ ಬರುತ್ತೆ ಸಮುದ್ರದಲ್ಲಿ ಅಂತ ಹೇಳ್ತಾರ ಹಾಗೆ, ದಟ್ ಇಸ್ ಹೌ ವಿ ಹ್ಯಾವ್ ಟು ಇಮ್ಯಾಜಿನ್ ಅಂತ ಕಾಣುತ್ತೆ. ಸೊ ಅವ್ಯಕ್ತದಲ್ಲಿ 179 ಆದ ಮೇಲೆ ಅಲ್ಲೇ ಅವಿದ್ಯ ಅವಿದ್ಯೆಯನ್ನ ಕೊಡುವಂತ ರೂಪಗಳು ನಾವು ಹೃದ್ವಾಲ್ಕ ಮಹೋಲ್ಕ ಅದೆಲ್ಲ ಹೇಳ್ತಾ ಬರ್ತೀವಿಲ್ಲ ಅದು ಆ ರೂಪಗಳು ಅದು ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿರೋದು 5 ನಮ್ಗೆ ಗೊತ್ತು, ಬಟ್ ಆಕ್ಚುಲಿ ಇರೋದು 27. ಅವಿದ್ಯದಲ್ಲಿ 27 ರೂಪದಿಂದ ಇದ್ದಾನಂತ. ಆಮೇಲೆ ಆಮೇಲೆ ಕರ್ಮ, ಅವಿದ್ಯಾ ಕರ್ಮ, ಇದು ಲಿಂಗ ದೇಹದಲ್ಲಿ ಇರುವಂತದ್ದು ಇದಲ್ಲ ಅಂತ ಹೇಳ್ತೀವಿ ನಾವು, ಅವಿದ್ಯಾ ಕರ್ಮ ಇದ ಅಂತ ಹೇಳ್ತೀವಿ. ಕಾಮ ಇದೆ, ಅವಿದ್ಯಾ ಕರ್ಮ ಮತ್ತು ಕಾಮ ಎಂಬುದು ನಾವು ಜಡ ಜಡವಾಗಿ ಮಾತಾಡ್ತೀವಿ ಲಿಂಗ ದೇಹದಲ್ಲಿ ಇದೆಲ್ಲ ಇದಂದ್ರೆ ಒಂದು ಜಡ ಜಡ ಕೂತಿದೆ ಅಂತ ತಿಳ್ಕೊಳ್ತೀವಿ. ಬಟ್ ಇಲ್ಲಿ ಹೇಳೋದು ಒಂದೊಂದು ಭಗವಂತನ ರೂಪಗಳು. ಆ ಎಷ್ಟು ಇದೆ ಅಂದ್ರೆ ಅವಿದ್ಯೆಯಲ್ಲಿ 27 ಇದೆ, ಕರ್ಮದಲ್ಲಿ ಏನ್ ಎಷ್ಟಿದೆ ಅಂದ್ರೆ 63 ಇದೆ ಅಂತ. 63 ರೂಪಗಳು ಕರ್ಮದಲ್ಲಿ ಇದೆ ಅಂತ ಹೇಳ್ತಾರೆ. ಆಮೇಲೆ ಕಾಮ ಆವರಣ ಅಂತ ಬರುತ್ತ ಲಿಂಗ ದೇಹದಲ್ಲಿ ಹೇಳುವಾಗ ಮುಂದೆ ಇನ್ನು ಹೇಳ್ತಾ ಹೋಗ್ತಾರೆ. ಅದು ಇದು ಯಾಕೆ ಇವಾಗ ಹೇಳ್ತೀನಿ ಅಂದ್ರೆ ನಾವು ಜಡ ಜಡ ಇಟ್ಕೋಬಾರದು, ಎಲ್ಲಾ ಕಡೆನೂ ದೇವರ ರೂಪಗಳು ಅಂತ ಅದನ್ನೇ ಇಟ್ಕೊಳ್ಳೋದು. ಇದು ಯಾಕೆ ಹೀಗೆ ಇಟ್ಕೋಬೇಕು, ಇಷ್ಟೇ ಯಾಕೆ ಸ್ಟ್ರೆಸ್ ಅಂದ್ರೆ ನಾವು ಜಡ ಜಡ ಅಂತ ಅದನ್ನ ಚಿಂತನೆ ಮಾಡ್ತಾ ಇದ್ರೆ ನಮ್ಗೇನ ಹಾಗೆ ಜಾಡ್ಯವೇ ಬರ್ತಾ ಇರುತ್ತೆ. ನಮ್ಮಲ್ಲಿ ಇರುವಂತ ಚೇತನ ಬರಬೇಕಂದ್ರೆ ಅಲ್ಲಿ ಆ ದೇವರನ್ನೇ ಇಟ್ಕೋಬೇಕು. ದೇವರು ಹೀಗಿದ್ದಾನೆ, ದೇವರು ಇದ್ದಾನೆ ಎಲ್ಲಾ ಕಡೆನೂ. ಸೊ ಅದಕ್ಕೆ ಜ್ಞಾನಾತ್ಮ ಅಂತ ಹೇಳೋದು ಆ ಜ್ಞಾನ ಅವನೇ ತಂದು ನಮ್ಗೆ ಕೊಡಬೇಕು. ಎಲ್ಲ ಜಡ ನಮ್ಮ ಕಣ್ಣ ಮುಂದೆ ನೋಡೋದು ಎಲ್ಲ ಜಡ ಜಡ ಜಡ, ಅಲ್ಲಿ ದೇವರಿದ್ದಾನೆ ಅಂದ್ರೆ ಜಡ ಅಲ್ಲ ದೇವ್ರು ಅಂತ ಅರ್ಥ ಅಲ್ಲ. ಅದು ಇರಬೇಕು ಅಂದ್ರೆ ಆ ವಸ್ತು ಇರಬೇಕು ಅಂದ್ರೆ ಅಲ್ಲಿ ದೇವರು ಒಳಗೆ ಇರ್ಬೇಕು, ನಮ್ಗೆ ಕಾಣೋದಿಲ್ಲ ಅಂತ. ಇದು ನಮ್ಗೆ ಅಪರೋಕ್ಷ ಬಂದಾಗ ಇದೆಲ್ಲ ನಾವು ನೋಡಕ್ ಅವಶ್ಯವಾಗಿ ಇದನ್ನ ನೋಡ್ತೀವಿ. ಶ್ಯಾಮಾ ಶಬಲ ಅಂತ ಹೇಳುವಾಗ ಆ ಒಂದು ಬಿಂಬರೂಪವನ್ನ ನೋಡಿ ಅಷ್ಟು ರೂಪವನ್ನು ನೋಡ್ತೀವಿ, ಎಷ್ಟು ನೋಡ್ತೀವಿ ಎಷ್ಟು ಕ್ಲಾರಿಟಿ ಅದನ್ನ ವ್ಯತ್ಯಾಸ ಇರುತ್ತೆ. ಸೊ ಇಲ್ಲಿ ಕಾಮ ನೋಡಿದೀವಿ, ಕಾಮ ಬಂದು 60 ಕಾಮ ಅವರನ್ನ 68 ಆಗತ್ತೆ. ಆಮೇಲೆ ನೆಕ್ಸ್ಟ್ ಬರೋದೇ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ. ನಾವು ಜೀವಾಚ್ಛಾದಿಕ ಪರಮಾಚ್ಛಾದಿಕ ಇದು ಮುಂದೆ ಬರುತ್ತ ಅಲ್ಲಿ ವಿಸ್ತಾರವಾಗಿ ನೋಡ್ಬೋದು. ಬೇಸಿಕಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂದ್ರೆ ಜೀವನನ್ನ ನಾವು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾವೇನು ಮನುಷ್ಯರ ಹುಲ್ಲು ಕಡ್ಡಿ ನಾನು ಯಾವ ತರ ಜೀವ ಎಷ್ಟು ಏನು ಯಾವ ಕಕ್ಷದಲ್ಲಿ ಇದ್ದೀವಿ ಅಂದ್ರೆ ಮನುಷ್ಯ ಕಕ್ಷ ಮನುಷ್ಯಕ್ಕಿಂತ ಇಷ್ಟು ತೃಣ ಎಷ್ಟು ಮನುಷ್ಯ ಅದ್ರಲ್ಲಿ ವೆರೈಟೀಸ್ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ. ವಿ ಡೋಂಟ್ ಇವನ್ ನೋ ಹೂ ವಿ ಆರ್. ಸೊ ಅದನ್ನ ಮರೆ ಮಾಡುವಂತದ್ದು ಜೀವಾಚಾದಿಕ ಅಂದ್ರೆ ದೇವರು ದೇವರಲ್ಲಿ ಜೀವಾಚಾದಿಕದಲ್ಲಿ ಅವನು ನಿಂತಿದ್ದಾನೆ. ಜೀವಾಚಾದಿಕದಲ್ಲಿ 9 ರೂಪದಿಂದ ನಿಂತಿದ್ದಾನಂತ. ಪರಮಾಚಾದಿಕ ಅಂಬೋದು ನಮ್ಮ ಬಿಂಬ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಕಾಣಿಸ್ತಾ ಇಲ್ಲ ನಮ್ಗೆ ಯಾವ ರೂಪವೂ ಕಾಣಿಸ್ತಾ ಇಲ್ಲ, ಬಟ್ ಬಿಂಬ ಅಂತೂ ಕಾಣಿಸ್ತಾ ಇಲ್ಲ. ದೇವರನ್ನ ತಿಳ್ಕೊಳ್ಳೋದು ಅದು ಬಂದು ಅದು ಅಲ್ಲಿ ಎಷ್ಟು ರೂಪದಿಂದ ಅವನು ನಿಂತಿದ್ದಾನೆ. ಇದು ನರ ಮನುಷ್ಯರಲ್ಲಿ ಮನುಷ್ಯ ಜೀವಿಗಳಲ್ಲಿ ಇರುವಂತ ಸಂಖ್ಯೆ ಹೇಳ್ತಾ ಹೋಗ್ತಾರೆ. ಅದು 9 ಆಗುತ್ತೆ. ಸರಿ, ಒಂದು ಕನ್ವೀನಿಯಂಟ್ ಆಯ್ತು, ಜೀವಾಚಾರಿಕ ಪರಮಾಚಾರಿಕ 9 ಆಯ್ತು. ಆಮೇಲೆ ನೆಕ್ಸ್ಟ್ ಬರೋದು ಬಂದು ನಾರಾಯಣ ಆವರಣ ಅಂತಾನೆ ಇದೆ. ನಾರಾಯಣ ರೂಪದಿಂದ ಅವನು ಸುತ್ತುಕೊಂಡಿದ್ದಾನಂತ ಅದು ಒಂದೇ. ಆಮೇಲೆ ಬೇಸಿಕಲಿ ನಾರಾಯಣ ವಾಸುದೇವ ಸಂಕರ್ಷ್ಣ ಪ್ರದ್ಯುಮ್ನ ಅನಿರುದ್ಧ ಅಂಬು ಆವರಣಗಳು ಅಂದ್ರೆ ಇದಕ್ಕೆ ನೋಡಿ ಹೊರಗೆ ನಾವು ಸೃಷ್ಟಿ ಬಂದಾಗ ಆ ಹೊತ್ತು ನಾರಾಯಣನಿಂದ ವಾಸುದೇವರೂಪ ಬಂತು, ವಾಸುದೇವರಿಂದ ಸಂಕಷ್ಟ ಬಂತು ಅಂತ ಅಲ್ಲಿ ಹೊರಗೆ ಏನೇನು ಸೃಷ್ಟಿಯಲ್ಲಿ ಹೇಳ್ತೀವೋ ಅದು ಎಲ್ಲವೂ ಒಳಗೆ ಇರುತ್ತೆ. ಅದು ಈ ಜೀವ ಬರಬೇಕಂದ್ರೆ ಒಳಗಿಂದನೂ ಆಗ್ಬೇಕು, ಹೊರಗೇನೂ ಇದೆ. ಹೊರಗೆ ಅದಕ್ಕೆ ತಕ್ಕಂತೆ ಸೃಷ್ಟಿ ಜಡ ಸೃಷ್ಟಿಯನ್ನೇ ಮಾಡ್ತಾನೆ. ಹಾಗೆ ಈ ಜೀವದಲ್ಲಿ ಇದ್ದು ಇದೂ ಮಾಡ್ತಾ ಈ ಲಿಂಗ ದೇಹದಲ್ಲಿ ಒಳಗಿರುವಂತ ಈ ಒಂದು ಲಿಂಗ ದೇಹದಿಂದ ಅದೂ ಮಾಡ್ತಾ ಬರ್ತಾನಂತೆ. ಇದು ಎಲ್ಲವೂ ಎಲ್ಲಿ ಇದೆ ಅಂದ್ರೆ ಜೀವನ ಒಳಗೇನೆ ಇದೆ. ಇದು ಎಲ್ಲವೂ ವ್ಯಕ್ತ ಆಗವಾಗ ಇದು ಕಾಣಿಸುತ್ತೆ. ಒಂದು ರೂಪದಿಂದ ಅವನು ಬಂದಾಗ ಹೀಗೆ ಒಂದೊಂದು ಒಳಗಿಂದ ಬರುವಂತಹ ಸೃಷ್ಟಿ ಇದು, ಒಳಗೆ ಆಗುವಂತ ಸೃಷ್ಟಿ. ಸೊ ಹೀಗೆ ನಾರಾಯಣನಿಂದ ಅನಿರುದ್ಧ ತನಕ ಐದಾಗತ್ತೆ. ಇದು ಆದ ಮೇಲೆ ಅನಿರುದ್ಧ ದೇಹ ಬಂತು ಅಂತ ನಮ್ ಸುಮ್ಮನೆ ಹೇಳ್ತೀವಿ. ಅನಿರುದ್ಧ ದೇಹ ಕೊಟ್ಟ ಇದಾಯ್ತು ಆ ಲಿಂಗ ದೇಹ, ಲಿಂಗ ದೇಹದ ಪರಿಚಯದ ಅದು ವಿಸ್ತಾರ ಆಗ್ತಾ ಬರ್ತು ಅಂತ ನಾವು ಕೇಳ್ತೀವಿ, ಓದ್ತೀವಿ. ನಾವು ಸೃಷ್ಟಿ ಪ್ರಕರಣದಲ್ಲಿ ಹೋಗ್ತೀವಿ, ಹೊರಗೆ ಹಾಗಾಗತ್ತೋ ಹಾಗೇನೆ ಒಳಗೇನು ಅಂತ ಸುಮ್ಮನೆ ಹೇಳ್ತೀವಿ. ಅದು ಆಗೋದು ಯಾವುದು? ಇಷ್ಟು ಈ ರೂಪಗಳನ್ನು ಇಟ್ಟುಕೊಂಡು ದೇವರು ಮಾಡ್ತಾನ, ಇಚ್ಛೆಯಿಂದ ತಗೊಂಡು ಅವನು ಮಾಡ್ತಾನ ಅಂತ ಹೇಳ್ತಾರೆ. ಇದಾದ ಮೇಲೆ ಅನಿರುದ್ಧ ಶರೀರ, ಈ ಅನಿರುದ್ಧ ಶರೀರದಲ್ಲಿ ದೇವರು ಎಷ್ಟು ರೂಪದಿಂದ ಇದ್ದಾನಂದ್ರೆ 2002 494 ಅಂದ್ರೆ 202494 ಅಂದ್ರೆ ಬೇಸಿಕಲಿ ದೊಡ್ಡ 200,000 ಅಂತ ನೀವು ತಗೊಳ್ಬೇಕು. ಇದು ಅಸ್ಲಿ 202494 ರೂಪದಿಂದ ಅನಿರುದ್ಧ ಶರೀರ. ಅಷ್ಟು ರೂಪಗಳು ಅಂದ್ರೆ ಇವಾಗ ನಮ್ಮ ದೇಹದಲ್ಲಿ ಇಷ್ಟು ರೂಪಗಳು ಇದು ಇದೆ, ಇಷ್ಟು ರೂಪಗಳು ಅವನು ಇಟ್ಟಿದ್ದಾನೆ ಅನಿರುದ್ಧ ಶರೀರದಲ್ಲಿ. ಆಮೇಲೆ ನೆಕ್ಸ್ಟ್ ಬರೋದು ಏನು ಅಂದ್ರೆ ಕವಚ ಹಾಕಿದ್ದಾನೆ. ದೇವರು ಹೇಳ್ತೀವಲ್ಲ, ದೇವರು ಎಲ್ಲವೂ ಜೋಪಾನವಾಗಿಲ್ಲಕ್ಕೆ ಆ ಅನಿರುದ್ಧ ದೇಹ ಆದ ಮೇಲೆ ಈ ಕವಚಗಳನ್ನ ಹಾಕ್ತಾ ಬರ್ತಾರೆ. ಎಲ್ಲ ಎಲ್ಲ ಸರಿಯಾಗಿರ್ಬೇಕು, ರಕ್ಷಣೆ ಹೇಗಾಗತ್ತೆ ಅಂದ್ರೆ ದೇವರು ರಕ್ಷಣೆ ಮಾಡ್ತೀನಿ. ಕಾವ ಕರುಣಾಳುಗಳ ಕರುಣಾಳುಗಳ ದೇವ, ಕಾವ ಕರುಣಾಳುಗಳ ದೇವನು ಅಂತಾರೆ. ಯಾವ ಕಾವ ಅಂಬೋದಕ್ಕೆ ಅದು ಹೇಗೆ ರಕ್ಷಣೆ ಮಾಡ್ತಾನಂದ್ರೆ ಇಷ್ಟಿಷ್ಟು ರೂಪಗಳನ್ನು ಇಟ್ಟುಕೊಂಡು ಅದನ್ನ ರಕ್ಷಣೆ ಮಾಡ್ತಾನಂತ ಹೇಳ್ತಾರೆ. ಇದು ಸಿಂಪಲ್ ಆಗಿದೆ. ಒಂದೊಂದೇ ವಾಸುದೇವ ಕವಚ, ನಾರಾಯಣ ಕವಚ, ಆಮೇಲೆ ವಾಸುದೇವ ನಾರಾಯಣ ಎರಡು ಕವಚ ಅಷ್ಟು ಹೇಳ್ತಾರೆ. ಎರಡು ಕವಚದಿಂದ ವಾಸುದೇವ ನಾರಾಯಣ ಅಂಬೋ ಎರಡು ಕವಚಗಳು ಇರತ್ತು ಅಂತ ಹೇಳ್ತಾರೆ. ಈ ಎರಡು ಕವಚ ಅದನ್ನೇ ಒಂದೊಂದು ರೂಪವೇ ಆಗತ್ತೆ. ಅದು ಇದು ಆದ ಮೇಲೆ ನೆಕ್ಸ್ಟ್ ನಾವು ಅದು ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದ್ದು ಇಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ನಾವು ಹೇಳ್ತೀವಲ್ಲ ಅನ್ನಮಯ ಪ್ರಾಣಮಯ ಮನೋಮಯ ಅಂತ ಐದೇ ಹೇಳ್ತೀವಿ. ಅಲ್ಲಿ ಐದು ಹೇಳುವಾಗ ತೈತ್ರಿಯದಿಂದ ಬಂದು ತೈತ್ರಿಯ ಉಪನಿಷತ್ತಲ್ಲಿ ರಾಯರು ಹೇಳ್ತಾರೆ, ಉಳಿದ ಮೂರು ಇದು ನಮಗೆ ಎಡಕುವಂತದ್ದಲ್ಲ ಅಂತ ಬಿಟ್ಟು ಬಿಡ್ತಾರೆ. ಐದೇ ನೀವು ತಿಳ್ಕೊಳ್ಳಿ ಸಾಕು ಅಂತ, ಐದೇ ತಿಳ್ಕೊಳ್ಳಿ ಅಂತ. ಬಟ್ ಇಲ್ಲಿ ಹೇಳುವಾಗ ಪ್ರಾಣೇಶ್ ದಾಸರು ಉಳಿದ ಮೂರನ್ನು ಮೆನ್ಷನ್ ಮಾಡಿದ್ದಾರೆ. ಆ ಮೂರನ್ನು ಹೇಗೆ ಅಂತಾರೆ ನೋಡೋಣ. ಇದು ಬಂದು ಫಸ್ಟ್ ಆನಂದಮಯ ಕೋಶ, ಆನಂದ ಕೊಡ್ಲಕ್ಕೆ ಅವನು ಇಟ್ಟಿದ್ದಾನೆ ಅವನು ಆನಂದಮಯ ಕೋಶ. ಆಮೇಲೆ ವಿಜ್ಞಾನ, ಇದು ಸಿಂಪಲ್ ಒಂದೊಂದು ಒಂದೊಂದೇ ಆಗುತ್ತೆ. ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಇಲ್ಲ ಕವಚ, ಇದು ಒಂದು ಇದೆಲ್ಲ ಕವಚ ಹಾಕಿಟ್ಟಿದ್ದಾನೆ ಅವನು. ನಾರಾಯಣ ಕವಚ ಒಂದು ವಾಸುದೇವ ಕವಚ, ನಾರಾಯಣ ಕವಚ ಆದ ಮೇಲೆ ನೆಕ್ಸ್ಟ್ ಬರೋದು ಹತ್ತು ಕವಚಗಳು ಆಗುತ್ತೆ. ವಾಸುದೇವ ಕವಚ ನಾರಾಯಣ ಕವಚ ಆಮೇಲೆ ಆನಂದಮಯ ಕವಚ, ವಿಜ್ಞಾನಮಯ ಕವಚ, ಮನೋಮಯ ಕವಚ. ಇದು ಮೂರು ನಮ್ಗೆ ಗೊತ್ತು, ಮನೋಮಯ ವಿಜ್ಞಾನಮಯ ಆನಂದಮಯ ಹೇಳ್ತೀವಿ. ಬಟ್ ಮನೋಮಯ ಕವಚ ಆದ ಮೇಲೆ ಬರೋದು ವಾಂಗ್ಮಯ ಕವಚ. ವಾಂಗ್ಮಯ ಕವಚ ಒಂದಿದೆ. ವಾಕ್ ಬರಬೇಕಂದ್ರೆ ಶ್ರೋತೃಮಯ ಕವಚ ಅಂತೊಂದಿದೆ. ಆಮೇಲೆ ಅದನ್ನ ನೋಡಬೇಕು ಚಕ್ಷುಮಯ ಕವಚ, ಚಕ್ಷು ಶ್ರೋತ್ರ ವಾಕ್ ಮೂರು ಇದನ್ನ ಆಡ್ ಮಾಡಿ ಇದನ್ನ ಇಟ್ಟಿದ್ದಾರೆ. ಈ ಕವಚಗಳೆಲ್ಲ ಭಗವಂತ ಇದ್ದಾನೆ. ಬಟ್ ನಾವು ಪ್ರಸಿದ್ಧವಾಗ ಐದೇ ಕವಚ ಹೇಳ್ತೀವಿ. ಇಲ್ಲಿ ಹತ್ತು ಕವಚಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ವಾಸುದೇವ, ಮತ್ತೆ ನಾರಾಯಣ, ಆದ ಮೇಲೆ ಆನಂದಮಯ, ವಿಜ್ಞಾನಮಯ, ಮನೋಮಯ, ವಾಂಗ್ಮಯ, ಶ್ರೋತೃಮಯ, ಚಕ್ಷುಮಯ, ಆಮೇಲೆ ಪ್ರಾಣಮಯ, ಅನ್ನಮಯ ಬಂದ್ಬಿಟ್ಟ ಒಂದೊಂದು ಅನ್ನಮಯ ಆಯ್ತು. ಇಷ್ಟು ಆದ ಮೇಲೆ ಬರುವಂತದ್ದು ಏನು ಅಂದ್ರೆ ಈ ಸ್ಥೂಲ ದೇಹ ಬರುತ್ತೆ ಅಂತ ಹೇಳ್ತಾರೆ. ಈ ಸ್ಥೂಲ ದೇಹ ನಮ್ಗೆ ಬರುತ್ತೆ. ಆ ಸ್ಥೂಲ ಶರೀರದಲ್ಲಿ ಎಷ್ಟು ರೂಪದಿಂದ ಇದ್ದಾನೆ, ಈ ನಮ್ಮ ಸ್ಥೂಲ ದೇಹದಲ್ಲೇ ದೇವರು ಇರುವಂತ ರೂಪ ಎಷ್ಟು ನಂಬರ್ಸ್ ಕೊಟ್ಟಿದ್ದಾರಂದ್ರೆ ಇದು ಎಲ್ಲವೂ ಎಲ್ಲಿಂದ ಬರುತ್ತ ಆ ಒಂದು ಅಗ್ರೇಷ ಹೇಳಿದಿರಲ್ಲ ಆ ಸ್ವರೂಪ ದೇಹದಿಂದ ಒಂದು ಒಂದು ಅಂಶದಿಂದ ಬರುತ್ತೆ ಅಂತ ನಾನು ಎಣ್ಣೆ ಸಂಧಿಯನ್ನು ಬಂತು. ಒಂದು ಅಂಶಾಂಶದಿಂದ ಬರುತ್ತೆ ಅಂದ್ರೆ ಆ ಅಂಶ ಅಲ್ಲಿಂದ ವಾಸುದೇವ ರೂಪದಿಂದ ಬಂದು ಇಲ್ಲಿ ಈ ನರದೇಹ ತಾಳಿದಾಗ ಈ ಈ ಸ್ಥೂಲ ದೇಹದಲ್ಲಿ ಎಷ್ಟು ವ್ಯಕ್ತ ಮಾಡ್ತಾನಂದ್ರ ಹೇಳ್ತಾರೆ 320 million 793,817 320 7 9 3 8 1 7 ಇಷ್ಟು ರೂಪ ಸ್ಥೂಲ ಶರೀರದಲ್ಲಿ ಇದಂತ. ಸೊ ಟೋಟಲಿ ಎಲ್ಲ ಸೇರಿದ್ರ ಹೇಳ್ತಾರೆ 2 billion 320 320,000 ಪ್ಲಸ್ ಎಲ್ಲ ಆಡ್ ಮಾಡಿದ್ರೆ ಬರುತ್ತೆ. ಸೊ ಇಷ್ಟು ರೂಪದಿಂದ ಭಗವಂತ ಇವಾಗಿರುವಂತ ನಮ್ಮ ದೇಹದಲ್ಲಿ ಇಷ್ಟು ರೂಪದಿಂದ ಭಗವಂತ ಇದ್ದಾನೆ. ಸೊ ಇಷ್ಟು ರೂಪದಿಂದ ಅವನು ಕೆಲಸ ಮಾಡುದು, ಇದು ಹೇಳೋ ಪರ್ಪಸೇ ಸೇಮ್. ಸೊ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಇಷ್ಟು ರೂಪದಿಂದ ಇದ್ದು ಅವನು ಸ್ಥೂಲ ದೇಹ ಬಂದಾಗ ಸ್ಥೂಲ ದೇಹದಲ್ಲಿ ಇರುವಂತ ಆ ಒಂದು ಅಗ್ರೇಶನಲ್ಲಿ ನಿಂತು ಅಗ್ರೇಶ ಮೂಲಕ ಅಗ್ರೇಶನಲ್ಲಿ ನಿಂತುಕೊಂಡು ಈ ದೇಹ ಪೂರ ಇಷ್ಟು ರೂಪದಿಂದ ಇದ್ದು ಆ ವ್ಯಾಪಾರವನ್ನ ಅವನು ಮಾಡಿಸುವಾಗ ನಾವು ಮಾಡ್ತೀವಿ ನಾನು ನನ್ನದು ಎಂಬುದು ಎಲ್ಲಿ ಬರುತ್ತೆ? ಅದೇ ಪರ್ಪಸ್. ಈ ಒಂದು ಜ್ಞಾನವನ್ನು ಜ್ಞಾನಾತ್ಮ ನಮ್ಗೆ ಕೊಡಬೇಕೆಂಬಲ್ಲಿ ಕೃಷ್ಣಾರ್ಪಣಮಸ್ತು.